ஸ்ரீகுருப்போ நமஹ. ஹரி ஓம். ಬೆಳಿಗ್ಗೆ ಸ್ವಲ್ಪ ನೋಡಿದ್ರು ಕವಿ ಎನ್ನುವವರ ಉಪದೇಶ ಜಯಂತಿಯರಲ್ಲಿ ಮದಂಡಿತರಾದಂಥ ಕವಿ ಕಾಯೇನ ವಾಚ ಮನಸ ಅಂತ ಏನು ಶ್ಲೋಕ ಹೇಳಿದ್ರು ಅದರರ್ಥ ಮತ್ತು ನಿಷ್ಕರ್ಷ ನೋಡಿದರೆ ಶ್ರೀಹರಿಯ ಅನುಗ್ರಹದಿಂದ ನಮ್ಮ ಎಲ್ಲಾ ಕಾರ್ಯಗಳಾಗ್ತಾ ಇರುತ್ತೆ. ದಿನದಲ್ಲಿ ಹೇಗಾಗ್ತಾ ಇರುತ್ತೆ? ಇಂದ್ರಿಯಗಳ ಮೂಲಕ ಆಗ್ತಾ ಇರುತ್ತೆ. ಎಲ್ಲಾ ಇಂದ್ರಿಯಗಳ ಮೂಲಕವೇ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳ ಮೂಲಕ ಎಲ್ಲಾ ಕೆಲಸಗಳಾಗ್ತಾ ಇರುವಾಗ ಆ ಕೆಲಸಗಳಲ್ಲಿ ಬರೀ ಜಪ ಪೂಜಾ ಪಾರಾಯಣ ಇತ್ಯಾದಿಗಳು ಮಾತ್ರ ಅಲ್ಲದೆ ಹೇಳ್ತಾರೆ ಶಯಾನ ಪರ್ಯಟನ್ ಅಶ್ನನ್ ಪ್ರಪಿಬನ್ ಬ್ರುವನ್ ಮಲಗಿದ್ದು ಎದ್ದದ್ದು ಕೂತದ್ದು ತಿರುಗಾಡಿದ್ದು ಪ್ರತಿಯೊಂದು ಕೂಡ ಶ್ರೀಹರಿಯ ಪೂಜಾ ಅಂತ ಚಿಂತನೆ ಮಾಡುತ್ತಾ ಬರಬೇಕು. ಹಾಗಾದರೆ ನಮ್ಮ ಅಂದ್ರೆ ಯಾವ ಭಗವದ್ ರೂಪದ ಪೂಜಾ ಇದು? ನಮ್ಮ ಶರೀರದ ಸುತ್ತು ಇದ್ದು ನಮ್ಮನ್ನ ಧಾರಣೆ ಮಾಡಿ ಅದಕ್ಕೆ ಭರ್ಗ ಶಬ್ದ ಭರ್ಗೋ ದೇವಸ್ಯ ಧೀಮಹಿ ಅಂತ ಹೇಳುತ್ತಾರಲ್ಲ. ಭರ್ಗ ಅಂದರೆ ಭರಣ ಗಮನ ಶೀಲತ್ವಾತ್ ಭರ್ಗ ನಾಮ ನಮ್ಮನ್ನ ಹೊತ್ತುಕೊಂಡು ಮೋಕ್ಷದ ಪರ್ಯಂತ ಕರಕೊಂಡು ಹೋಗುವ ಭಗವಂತ ನಮ್ಮೊಳಗೇ ಇದ್ದಾನೆ ಅಂತಹ ಸ್ವಾಮಿಯ ಪರಿಚಯವನ್ನ ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಸುತ್ತು ಇರತಕ್ಕಂಥ ಭರ್ಗ ನಾಮಕನಾದ ವಿರಾಟ್ ರೂಪಿಯನ್ನ ಸ್ಮರಣೆ ಮಾಡುತ್ತಾ ಮಾಡುವ ಪ್ರತಿಯೊಂದು ಕೆಲಸವನ್ನ ಶ್ರೀಹರಿಯ ಪಾದಾರವಿಂದಕ್ಕೆ ಹೇ ಸ್ವಾಮಿ ನಿನಗರ್ಪಿತ ನೀ ಮಾಡಿದ ನೀ ಮಾಡಿ ಮಾಡಿಸಿದ ಸಕಲ ಕಾರ್ಯ ನಿನಗರ್ಪಿತ ಅಂತ ಬೆಳಗ್ಗಿಂದ ರಾತ್ರಿ ಪರ್ಯಂತ ಎಲ್ಲಾ ಕೆಲಸಗಳು ಬರೇ ಬೆಳಗ್ಗಿಂದ ರಾತ್ರಿ ಪರ್ಯಂತ ಮಾತ್ರ ಅಲ್ಲ ಚೆನ್ನಾಗಿ ಹೇಳ್ತಾರೆ ಜಾಗರಸ್ಥ ಸಮಸ್ತ ವಸ್ತು ತವಾಸ್ತು ಭೋ ಬೆಳಿಗ್ಗೆ ಎದ್ದಾಗಲಿಂದ ಮುಖ ತೊಳೆದದ್ದು ನಿನಗರ್ಪಿತ ಅಂದ್ರೆ ನಿನಗರ್ಪಿತ ಅಂದರೆ ನನ್ನ ಶರೀರದ ಆಕೃತಿಯಲ್ಲಿ ಆಸೆಯೇ ಆಸ್ಯಮಿತಿ ಕ್ರಮ ಆದ್ರೆ ಮುಖದಲ್ಲಿ ಮುಖ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ನಿಂತು ನನ್ನ ನಡೆಸಿ ನುಡಿಸಿ ತಿರುಗಿಸಿ ಎಲ್ಲ ಮಾಡತಕ್ಕಂಥ ನಿನಗೆ ಆ ಪಾದ ಪ್ರಕ್ಷಾಳನೆ ನಿನ್ನ ಪಾದ ಪ್ರಕ್ಷಾಳನೆ ಆಗಲಿ. ಕೈ ಮುಖ ಎಲ್ಲ ತೊಳೆಯೋದು ಅಲ್ಲಲ್ಲಿರುವ ನಿನ್ನ ಅಂಗಗಳಿಗೆ ಅಭಿಷೇಕವಾಗಲಿ ಹರಿಯೇ. ನಂತರ ಸ್ನಾನ ಮಾಡಿದ್ದು ನಿನಗರ್ಪಿತ ನಿನಗೆ ಸ್ನಾನ ವಸ್ತ್ರ ಉಟ್ಟರೆ ನಿನಗರ್ಪಿತ ವಸ್ತ್ರ ಆದ ಮೇಲೆ ಆಚಮನ ಮಾಡಬೇಕಾ ಆ ಆಚಮನ ನಿನಗಾಗಲಿ. ನಂತರ ಆಚಮನ ಆದ ಮೇಲೆ ಏನು ಆಸನ ಹಾಕ್ತೇವೆ ಆ ಆಸನ ದೇವರಿಗೆ ಹಚ್ಚಿದ ಗೋಪಿಚಂದನ ಮುದ್ರಾದಿ ಅಲಂಕರಣ ಸ್ವಾಮಿಗೆ ಈ ಶರೀರ ಆಕೃತಿಯಲ್ಲಿರುವ ಭಗವಂತನಿಗದು ಅಲಂಕೃತಿ ಚಂದನಾದ ವಿರಪ್ಪೆ ಅಲಂಕೃತಿ ರಸ್ತುತೆ ಅಂತ ಅರಣ್ಯಕಾಚಾರ್ಯರು ಅಧ್ಯಾತ್ಮರಸರಂಜನೆಯಲ್ಲಿ ಈ ಕಾಯೇನ ವಾಚ ಎಂಬುದರ ದೊಡ್ಡ ಗ್ರಂಥವೇ ಬರೆದುಬಿಟ್ಟಿದೆ. ಹಾಗಾದರೆ ನಂತರ ದೇವರ ಪೂಜಾ ಮಾಡಿದ್ದು ಆ ಸ್ವಾಮಿಗರ್ಪಿತ. ನಂತರ ಊಟಕ್ಕೆ ಕೊಡ್ತೀವಲ್ಲ ಆ ಭೋಜನ ಪಾತ್ರ ಹಾಕಿದ್ದು ಎಲೆ ನಿನಗರ್ಪಿತ ಶರೀರದ ಆಕಾರದ ಸ್ವಾಮಿ ನಿನಗೆ ಭೋಜನ ನಾನೊಳಗಿದ್ದೇನೆ ಇಷ್ಟು ದೊಡ್ಡ ಎಲೆ ನನಗೆ ಬೇಕಾಗಿಲ್ಲ ಒಂದಗಳು ಅದರಲ್ಲಿ ಭಾಗ ನಾನಿಲ್ಲ ನಿನಗರ್ಪಿತ ಹರಿಯೇ ಆ ಅಲ್ಲಿ ಸಾರವನ್ನ ಸ್ವೀಕಾರ ಮಾಡಿ ನನಗೆ ತೃಪ್ತಿಯನ್ನ ಕೊಡತಾ ಇದೆಯಾ ಮೊದಲು ಊಟ ಮಾಡುವುದು ನೀನೆ ನಂತರ ನನಗೆ ಸ್ಥೂಲ ಪದಾರ್ಥ ಬಾಯಲ್ಲಿ ಹಾಕಿಸಿ ಅಗಿಸಿ ಆ ರಸ ನೀನು ಸ್ವೀಕಾರ ಮಾಡಿ ನನಗೆ ತೃಪ್ತಿಯನ್ನ ಕೊಡತಾ ಇದೀಯ ಇಂಥ ನಿನಗೆ ಭೋಜನ ಆಗಲಿ. ಅಲ್ಲಿ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಆ ಪಾತ್ರ ನಿನಗಾಗಲಿ. ಹಾಗೆ ತಂಬಿಗೆ ಥಾಲಿ ಇಟ್ಟರೆ ಆ ಸೂದಕ ಪೂರ್ಣ ಮಸ್ತು ಈ ಪಾತ್ರ ಎರಡು ನಿನಗಾಗಲಿ ಹರಿಯೇ. ಬಡಿಸಿದ ಉಪ್ಪು ಚಟ್ನಿ ಕೋಸಂಬರಿ ಮೊದಲುಕೊಂಡು ಪ್ರತಿಯೊಂದು ಹಾಕೋ ಪದಕ ನೋಡ್ತಾ ಇರ್ತೀವಲ್ಲ ಬರೀ ನೋಡದೆ ನೋಡ್ತೀರ ಸ್ವಾಮಿ ಚೆನ್ನಾಗಿದೆ ನಿನಗರ್ಪಿಟ ನಿನಗರ್ಪಿಟ ನಿನಗಾಗಲಿ 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 ಅದೆಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಹೇಳ್ತಾರೆ ಪೂರ್ವಂ ಉತ್ತರಂ ಪೂರ್ವ ಉತ್ತರ ಎರಡು ಸಲ ಮಾಡುವ ಅಂಭಸಹ ಅಶನಂ ಅಂದರೆ ನೀರನ್ನು ಸ್ವೀಕಾರ ಮಾಡುವುದು ನಿನಗಾಗಲಿ ಹರಿಗೆ, ನಂತರ ಭೋಜನ ನಗರಪಿದ, ನಂತರ ಕೈ ತೊಳೆದದ್ದು ಮತ್ತು ಕೈ ತೊಳಿತಾರೆ ಅಲ್ಲ, ಬೆಳಿಗ್ಗೆ ಹೇಳಿದ್ದಿರಲ್ಲ ಮತ್ತು ತೊಳೆದಾಗ ನಾವೇ ಇವರೇ ಮಾಡ್ಕೊಳ್ಳಿ ಅಂತ ಹೇಳ್ಬೋದಲ್ಲ, ಇಲ್ಲ ಮತ್ತು ಹೇಳುತ್ತಾರೆ ಮರ್ತೋಗ್ತೀವಿ ನಾವು, ನಾವು ಏನು ದಿನ ಅದು ಮಾಡಿದ್ದೆಲ್ಲ ನೆನಗರ್ಪಿತ, ಒಂದು ಸಲ ಲಾಟ್ಕೊಳ್ಳಿಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಲ್ಲ, ಪಾರ್ಟ್ ಬೈ ಪಾರ್ಟ್ ಬಿಟ್ ಬೈ ಬಿಟ್ ಹೇಳ್ತಾರೆ ಅವರು. ಆ ಊಟ ಆದ್ಮೇಲೆ ಮತ್ತು ಕೈ ತೊಳೆದದ್ದು, ಕಾಲು ತೊಳೆದದ್ದು, ಮುಖ ತೊಳೆದದ್ದು ನೆನಗರ್ಪಿತ ಹರಿಗೆ. ನೇತ್ರಕ್ಕೆ ಜ್ವರ ಹಚ್ಚಿದ್ರೆ ಅದು ನೆನಗರ್ಪಿತ, ನಂತರ ಆಚಮನ ಮಾಡಿದ್ದು ನೆನಗರ್ಪಿತ, ನಂತರ ಹೊರಗೆ ಹೋದದ್ದು ಅವರು ಮಧ್ಯಾಹ್ನ ಊಟ ಮಾಡಿದ್ರು, ನಾವು ಬೆಳಿಗ್ಗೆ ಊಟ ಮಾಡಿ ಆಗಿಸಿ ಹೋಗ್ತೀವಲ್ಲ ಹೇಳ್ತಾರೆ. ಆ ಯಾನದಲ್ಲಿ ವಾಜಿ ಪುರುಷ ಯಾನ ಗೋಯುತ ಯಾನಮಪ್ಯತ ಚೇ ತದ್ವಜ್ಞಾನ ವೀಕ್ಷಣ ಚಾಲನಾಧಿಕ ಮಸ್ತುತೆ ಪುರುಷೋತ್ತಮ. ಆ ಒಳ್ಳೆ ಒಳ್ಳೆ ವಸ್ತುಗಳೆಲ್ಲ ಹಾಕೊಂಡದ್ದು ನಿನಗೆ ಆಭರಣ ಆಗಲಿ, ನಂತರ ನಡೆದದ್ದು ನನ್ನ ಜೊತೆಗೆ ನೀ ನಡೀತಾ ಇದ್ದೆಲ್ಲ ನಿನಗೆ ಇದು ವ್ಯಾಖ್ಯ ಆಗಲಿ, ಎಲ್ಲ ಹೊರಗೆ ಹೋಗಿ ಬಂದದ್ದು ರಥೋತ್ಸವ ಆಗಲಿ ಹರಿಯೇ. ಅಲ್ಲಲ್ಲಿ ಹೋಗಿ ಆಯಾ ಕೆಲಸ ಮಾಡಿದ್ದೆಲ್ಲ ಆಯಾ ಹೊಲದಲ್ಲಿ ಆಯಾ ವ್ಯಕ್ತಿಗಳಿಗೆ ಹೇಳೋದು, ನಾವು ಆಫೀಸಲ್ಲಿ ಕೆಲಸ ಮಾಡೋದು, ಇವೆಲ್ಲ ಅಲ್ಲಲ್ಲಿರುವ ನಿನ್ನ ಪೂಜಾ ಹರಿಯೇ. ಮತ್ತು ಮನೆಗೆ ತಿರುಗಿ ಬಂದದ್ದು ರಥೋತ್ಸವ. ಚಿಂತನೆ ಮಾಡುತ್ತಾರೆ, ತಿರುಗಿ ಬಂದ ಮೇಲೆ ಮತ್ತು ಸಾಯಂಕಾಲ ಕಾಲು ತೊಳಿತೀವಲ್ಲ ಮನೆಗೆ ಬಂದ್ರೆ, ಅದನ್ನು ಹೇಳುತ್ತಾರೆ ಸ್ವಾಮಿ ಸಾಯಂಕಾಲ ಬಂದಕ್ಕೆ ಹೋದ್ರೆ ಕಾಲು ತೊಳೆದೆ ಅದು ನಿನಗಾಗಲಿ ಅಂದ್ರೆ ಹೇಳಿ, ಬೆಳಿಗ್ಗೆಯಿಂದ ರಾತ್ರಿ ಬರೆಯುವಂತ ಏಳು ಸಲ ಕಾಲು ತೊಳಿತೀರೋ ಅವರ ದೇವರು ಅನ್ಕೊಳ್ಳಿ ಹೇಳಿಲ್ಲ, ರಿಟೈಲ್ಡ್ ಆಗಿ ನಾನು ಹೇಗ್ ಮಾಡಿದ್ರು ಅದು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾರ. ನಂತರ ಕಾಲು ತೊಳೆದ ಮೇಲೆ ಹೇಳ್ತಾರೆ ಕೌಶೇಯ ಉಪಮಧಾಸ್ತು, ಎರಡು ಒಳ್ಳೆ ಈ ರೇಷ್ಮೆ ವಸ್ತ್ರ ಉಡುತ್ತೀನಿ ಸಂಧ್ಯಾ ವಂದನಕ್ಕೆ, ಅದು ನಿನಗಾಗಲಿ ಹರಿಯೇ. ಸಾ ಮಾಡಿದ ಸಂಧ್ಯಾ ವಂದನೆ ನನ್ನ ಪೂಜೆ ಆಗಲಿ ಹರಿಯೇ, ನಂತರ ಸಂಜೆ ಪೂಜಾ ನಿನಗಾಗಲಿ ಹರಿಯೇ, ರಾತ್ರಿ ಊಟ ನಿನಗಾಗಲಿ ಹರಿಯೇ, ಫಲಾರವು ನಂತರ ಮತ್ತು ಮಲಗ್ತೀವಲ್ಲ ಮಲಗೋದು ಬಿಡಲ್ಲ, ಇನ್ನಾದ್ರೂ ಬಿಡ್ತೀರಾ ಅದು ಬಿಡಲ್ಲ ದೇವರನ್ನ ಅಂತಾರೆ. ಆ ಮಲಗೋ ಕಾಲಕ್ಕೆ ಕಶಿಪುಸ್ತವ ಉಪಬರ್ಹಣ, ಅಲ್ಲಿ ಹಾಸಿಗೆ ನಿನಗಾಗಲಿ, ನಾನು ಇಷ್ಟಿದ್ದೇನೆ ನನಗಿಷ್ಟು ದೊಡ್ಡ ಹಾಸಿಗೆ ಯಾಕೆ, ನನ್ನ ಮಲಗಿಸಲಿಕ್ಕೆ ಈ ಶರೀರದ ಆಕಾರದಲ್ಲಿ ನೀನು ಮಲಗಿ ನನಗೆ ನಿದ್ರೆ ಕೊಡ್ತೀಯ, ನೀನು ಮಲಗಲಿಕ್ಕೆ ಈ ಹಾಸಿಗೆ ದಿಬ್ಬು ಏನು ಒಳಗೆ ಹೊತ್ತುಕೊಳ್ಳೋದು ನಿನಗರ್ಪಿತ ಹರಿಯೇ ಅಂತ ಅರ್ಪಣೆ ಮಾಡಿ, ಇಷ್ಟು ಏನು ಬಿಟ್ ಬೈ ಬಿಟ್ ಎಲ್ಲ ಅರ್ಪಣೆ ಮಾಡಿದ್ರ, ಕನ್ನಡಿಯಲ್ಲಿ ನೋಡ್ಕೊಳ್ಳೋದು ಮೊದಲುಕೊಂಡು ನಿನಗಾಗಲಿ ಅಂತೆಲ್ಲ ಮಾಡಿದ್ರ, ಮಾಡಿದ ಮೇಲೆ ಕೊನೆಗೆ ಮತ್ತು ರಾತ್ರಿ ಮಲಗೋ ಕಾಲ ಕುಂತಾರೆ. ಇನ್ನ ಬೆಳಿಗ್ಗಿಂದ ಮಧ್ಯಮದಲ್ಲಿ ಏನಾದ್ರೂ ಇಷ್ಟು ಮಾಡ್ತಾ ಇದ್ರು ಮರ್ತೋಗಿದ್ರೆ ಹೇಳ್ತಾರೆ ಜಾಗರಸ್ತ ಸಮಸ್ತ ವಸ್ತುತ ವಾಸ್ತು ಹೋ, ಎಚ್ಚರ ಕಾಲದಲ್ಲಿ ಏನೇನು ಇನ್ನ ಅರ್ಪಣೆ ಮಾಡೋ ಕಾಲಕ್ಕೆ ಮರ್ತೋಗಿ ಹಾಕೊಂಡು ಬಾಯಲ್ಲಿ, ಅವ್ರು ಹಾಕೊಂಡಿಲ್ಲ ನಾವು ಹಾಕೊಂಡಿದ್ದೆ, ಮಧ್ಯೆ ಮಧ್ಯೆ ಕಳ್ಳೆಕಾಯಿ ಅದು ಇದು ಏನೋ ಒಂದು ಬಾಯಲ್ಲಿ ಹಾಕ್ತೀವಲ್ಲ, ಯಾಕೆ ಬಿಡ್ತೀರಾ ಸ್ವಾಮಿ ನಿನಗರ್ಪಿತ ಹಾಕ್ರಿ ಅಲ್ವಾ. ಅದು ಬೇಡ ಇರ್ಲಿ ಇರ್ಲಿ ಸ್ವಾಮಿ ಸಂಕಲ್ಪ ಇರ್ಲಿ, ಸದ್ಯಕ್ಕೆ ಇದು ಹೀಗೆ ಹೋಗ್ತಾ ಇದೆ, ಪ್ರಶ್ನೆಗಳೆಲ್ಲ ರಾತ್ರಿ ಇಟ್ಕೊಳ್ಳೋಣ. ಆ ರೀತಿಯಲ್ಲಿ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡುತ್ತಾ, ಸರಿ ಆಯ್ತಲ್ಲ ಮುಗೀತಲ್ಲ ಅದನ್ನ ಮುಗಿದಿಲ್ಲ ಅಂದ್ರು, ಜಾಗರಸ್ತ ಸಮಸ್ತ ವಸ್ತು ಅಂತ ಹೇಳಿ ವಾಸನಾತ್ಮಕ ಸಮಸ್ತ ವಸ್ತು ತವಾಸ್ತು ಭೋ ಅಂತ ಹೇಳುತ್ತಾರೆ. ನಾನು ಮಲಗ್ತೀನಿ, ನೀನು ನನ್ನ ಮಲಗಿಸಿ ಸ್ವಪ್ನ ಕಾಲದಲ್ಲಿ ಅಲ್ಲಿ ಏನೇನು ಸೃಷ್ಟಿ ಮಾಡಿ ಏನು ಊಟ ಮಾಡಿಸ್ತೀಯೋ ಏನೇನು ಮಾಡಿಸ್ತೀಯೋ ಅಲ್ಲಿ ಕೂಡ ನೀನು ನಿನ್ನ ರಸವನ್ನು ಸ್ವೀಕಾರ ಮಾಡಿ ನನಗೆ ಸುಖವೋ ದುಃಖವೋ ಕೊಟ್ಟಿಯ, ಅಲ್ಲೂ ನಿನ್ನ ರೂಪಗಳು ಹೊರಗೆ ಬಂದಿವೆ ಅವೆಲ್ಲ ನಿನಗರ್ಪಿತ ಅಂದ್ರು. ಇನ್ನೇನು ಉಳಿತು ಸುಷುಪ್ತಿ ಅಲ್ಲ ಗಾಢ ನಿದ್ರೆ ಅಂದ್ರೆ ಅದನ್ನಿರ್ತಾರೆ ಸುಪ್ತಿಗಂ ಸುಖಮಸ್ತುತೆ ಅಂತ ಹೇಳುತ್ತಾರೆ. ಸುಷುಪ್ತಿಯಲ್ಲಿ ನನಗೆ ಸುಖ ಬಂದಿದೆ, ಆ ಸುಖದಲ್ಲಿ ನಿನ್ನ ರೂಪ ಪ್ರಕಟ ಆಗಿದೆಯಲ್ಲಪ್ಪ ಅದು ನಿನಗರ್ಪಿತ ಅಂತ ಹೇಳಿ, ಈ ರೀತಿಯಾಗಿ ನಿಸ್ತುಲ ವಸ್ತು ತುಲನೆ ಇಲ್ಲದ ವಸ್ತು ನೀನು, ನಿನಗೆ ಸರ್ವವೂ ಅರ್ಥವಯ್ಯ, ಇದು ಕಾಯೇನ ವಾಚ ಎಂಬುದರ ಅರ್ಥ. ಈಗ ಅರ್ಥ ಆಯಿತಾ? ಅವ್ರು ಹೇಗ್ ಮಾಡಿದ್ರು, ಬೆಳಿಗ್ಗೆಯಿಂದ ಪ್ರತಿಯೊಂದು ಕಾರ್ಯ ಮಾಡೋ ಕಾಲಕ್ಕೆ ಹರಿಯನ್ನೇ ನೆನೆಯುತ್ತಾ ಇದ್ದಾರೆ. ಇದು ನಿನಗರ್ಪಿತ, ಇದು ನಿನಗರ್ಪಿತ, ಇದು ನಿನಗರ್ಪಿತ, ಹೇಗೆ ಮಾಡ್ತಾ ಬಂದ್ರು ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಹಾಗೆ ಮಾಡ್ತಾ ಇದ್ವಾ ನಾವು? ಇಲ್ಲ, ಬೆಳಿಗ್ಗೆ ಒಂದು ಗಂಟೆ ದೇವರ ಪೂಜೆ ಗಂಟೆಯೋ ಗಂಟೆವರೆಗೂ ಮಾಡಿದ ಮೇಲೆ ಮತ್ತು ನಾಳೆ ಬೆಳಗ್ಗಿನವರೆಗೂ ದೇವರು ನಮಗೆ ಕನೆಕ್ಷನ್ ಇರಲ್ಲ. ಮತ್ತು ನಾಳೆ ಬೆಳಿಗ್ಗೆನೆ ಅಷ್ಟುವರೆಗೂ ನಮ್ಮ ಸರಿ ಮಾತಾಡಿಸ್ಬೇಡ ಅಂತ ದೇವರಿಗೆ ಕಂಡೀಷನ್ ಹಾಕ್ಬಿಟ್ಟಿರ್ತೀವಿ. ಅದಕ್ಕೆ ಹೇಳುತ್ತಾರೆ ದೇವರ ಪೂಜಾ ಅಂದ್ರೆ ಆ ಗಂಟೆ ಬಾರಿಸಿ ಮಾಡಿಸುವಂತ ಒಂದು ಗಂಟೆ ಸಾಲಿಗ್ರಾಮ ಪೂಜೆ ಮಾತ್ರ ಅಲ್ಲ, ಇವೆಲ್ಲವೂ ಇಡೀ ಜೀವ ಬದುಕಿನ ಪ್ರತಿಯೊಂದು ಕ್ಷಣದ ಇದು ಭಗವಂತನ ಪೂಜಾ ಅಲ್ಲಿ ಬರುತ್ತೆ. ಗೊತ್ತು ನಮಗೆ, ಗೊತ್ತು ನಮಗೆ. ಆದರೆ ನೀವು ತಿಳ್ಕೊಂಡ ಮೇಲೂ ಕೂಡ ಆಗಾಗ ಬರ್ತಾ ಇದೆ, ದಿನಾಗೂ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್. ಅದು ಕಾರಣ ಹಸಿವೆ ಆಗ್ಲಿಲ್ಲ, ತೀವ್ರವಾಗಿ ಮಾಡ್ಲೇಬೇಕು ಎಂಬ ದೀಕ್ಷೆ ಹುಟ್ಟಲಿಲ್ಲ ಅಂತರ್ಥ. ಇನ್ನ ಬೆಂಕಿ ಹುಟ್ಟಲಿಲ್ಲ ಕ್ಯಾಶುವಲ್ ಆಗಿ, ಮೊದಲು ಏನು ಇಲ್ಲ ಅಂತ ಕಳೀತಾ ಇದ್ವಿ, ಇವತ್ತು ತಿಳ್ಕೊಂಡ ಮೇಲೆ ಆಗಾಗ ಮಾಡ್ತಾ ಇದ್ವಿ. ಇನ್ಯಾವಾಗ ಇನ್ಯಾವಾಗ ಸೀರಿಯಸ್ ಆಗಿ ಮಾಡುವುದು? ನಾವು ಹೋಗೋ ದಿನಗಳು ಹತ್ತಿರ ಬರುತ್ತಾ ಇದ್ವಿ ಅಲ್ವಾ? ಆದ್ದರಿಂದ ಸೀರಿಯಸ್ ಆಗಿ ಕೊಡಬೇಕು, ರಾತ್ರಿ ಕೊಡಬೇಕು. ಬೆಳಗ್ಗೆಯಿಂದ ಎಷ್ಟೆಷ್ಟು ಕಾರ್ಯಗಳಾಗಿವೆ, ಆ ಕಾರ್ಯಗಳಾಗುವಾಗ ದೇವರ ನೆನಪು ಬಂತ, ಕಾರ್ಯ ಆದ ಕೂಡಲೇ ಕೃಷ್ಣಾರ್ಪಣ ಬಿಟ್ನಾ ಇಲ್ವ ಎಲ್ಲ ನೋಡ್ತಾ ಬರಬೇಕು. ನೋಡ್ತಾ ಬಂದರೆ ಮಧ್ಯೆ ಮಧ್ಯೆ ಬಿಟ್ಟದ್ದೆಲ್ಲ ನೆನಪಾಗುತ್ತೆ. ಅವು ಮಾರ್ಕ್ ಮಾಡಬೇಕು, ಮಾರನೇ ದಿನ ಹೇಗಾದ್ರೂ ಶತಾಯು ಗತಾಯು ಅದನ್ನ ಅಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಡೀತಾ ಹೋಗ್ಬೇಕು. ಇದು ನಿಜವಾದ ಸಾಧನ, ಇದು ಭಾಗವತ ಧರ್ಮ. ಅಂದ್ರೆ ಕರ್ಮ ಸಮರ್ಪಣ ಎಲ್ಲವೂ ನೀ ಮಾಡಿ ಮಾಡಿಸಿದ್ದು ನಿನಗರ್ಪಿತ, ಇದರಲ್ಲಿ ನಾಡಿಯಾಗಿ ಬರಬೇಕಾಗಿದ್ದೇನು. ಇಷ್ಟು ಮಾಡತ್ತ ನಾನು ಅಸ್ವತಂತ್ರ, ನೀನು ಸ್ವತಂತ್ರ, ನೀ ಮಾಡಿ ಮಾಡಿಸಿದ್ದು ನಿನಗರ್ಪಿತ, ಹರಿಯೇ ಎಲ್ಲ ನಿನ್ನ ಪೂಜೆಯಾಗಲಿ ಅಂತ ಹೇಳತ್ತ. ಪ್ರತಿಯೊಂದು ಕರ್ಮ ಆಗುವಾಗ ನೋಡಿ, ಪ್ರತಿಯೊಂದು ಕರ್ಮ ಆಗುವಾಗ ಆಯಾ ಪದಾರ್ಥಗಳಲ್ಲಿ ದೇವರ ನೆನಪು, ಆಯಾ ಇಂದ್ರಿಯಗಳಲ್ಲಿ ದೇವರ ನೆನಪು, ಮಾಡಿಸಿದ ಆ ಸ್ವಾಮಿ ಏನು ಕ್ರಿಯೆಗಳು ಮಾಡಿಸ್ತಾನೆ ಅಲ್ಲಿ ಭಗವಂತನ ನೆನಪು, ಎಲ್ಲ ಸ್ವಾಮಿಗರ್ಪಿತ. ಅಲ್ಲಲ್ಲಿ ಹುಟ್ಟಿದ ರೂಪಗಳು, ಪದಾರ್ಥಗಳಲ್ಲಿರುವ ರೂಪಗಳು, ಇಂದ್ರಿಯಗಳಲ್ಲಿರುವ ಭಗವದ್ ರೂಪಗಳು, ಇಂದ್ರಿಯಗಳಿಂದ ಕೆಲಸ ಆಗುವಾಗ ಹುಟ್ಟಿದ ರೂಪಗಳು ಎಲ್ಲ ಬಿಂಬನಿಗೆ ಐಕ್ಯ ಚಿಂತನೆ ಮಾಡುವುದೇ ಸರ್ವ ಕರ್ಮ ಸಮರ್ಪಣ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಯಾರು ಮಾಡುತ್ತಾರೋ ಅವರಿಗೆ ಈ ಶ್ಲೋಕದ ಅರ್ಥ ಆಯಿತು ಅಂತ ಅರ್ಥ. ಯಾವುದು? ಕಾಯೇನ ವಾಚ ಮನಸ ಇಂದ್ರಿಯ ವಾ ಅಂದ್ರು ಅರ್ಥ. ಕಾಯೇನ ಶರೀರದಿಂದ, ವಾಚ ವಾಕ್ಯದಿಂದ, ಮನಸ ಮನಸ್ಸಿನಿಂದ, ಇಂದ್ರಿಯ ಇಂದ್ರಿಯಗಳಿಂದ. ವಾಂದ್ರಲ್ಲ ಅಂದ್ರೆ ಈ ಇಂದ್ರಿಯಗಳಲ್ಲಿ ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡದೆ ಮನಸ್ಸು ಮಾತ್ರ ಕೆಲಸ ಮಾಡುವ ಸ್ಥಿತಿ ಸ್ವಪ್ನಾವಸ್ಥ, ಅದು ವಾ ಅಂತ ಹೇಳ್ತಾರೆ. ಇನ್ನ ವಾ ಅಂತ ಇನ್ನೊಂದು ಅರ್ಥ ಏನು? ಮನಸ್ಸು ಕೆಲಸ ಮಾಡದೆ ಇರುವ ಸ್ಥಿತಿ ಸುಷುಪ್ತಿ. ಆ ಎರಡನ್ನು ಕೂಡ ವಾ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಅಲ್ಲಿ ವಾ ಅಂತ ಹೇಳಿ ಬುದ್ಧ ಅಂದ್ರೆ ಮನಸ್ಸು, ಮನಸ್ಸಿನ ಪ್ರಭೇದ ಬುದ್ಧಿ, ಅದು ಸ್ವಪ್ನ. ವಾ ಅಂದ್ರೆ ಆತ್ಮನಾವ, ಬರೇ ಆತ್ಮನಿಂದ ಅಂದ್ರೆ ಸುಖ ಪಡ್ತಾ ಇರೋ ಜೀವ. ಅಲ್ಲಿ ಅಲ್ಲೂ ಒಂದು ವಿಶೇಷವಾದ ಕಾರ್ಯ, ಸುಖ ಪಡೋದು ನಡೆಯಲ್ವಾ, ಅದನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಬೇಕು. ಅನುಸೃತ ಸ್ವಭಾವ, ಭಗವತ್ ಪ್ರೇರಿತ ಸ್ವಭಾವನಾದಂತಹ ನಾನು ಅಂದ್ರೆ ಕರೋತಿ ಯದ್ಯತ್ ಸಕಲ, ಏನೇನು ಮಾಡುತ್ತಾನೋ ಆ ಜೀವ ಅವೆಲ್ಲವೂ ಕೂಡ ಪರಸ್ಮೈ ನಾರಾಯಣಾಯ ಸರ್ವಶ್ರೇಷ್ಠನಾದ ಶ್ರೀಹರಿಗರ್ಪಿತ. ಯಾಕಿದ್ರೆ ಪರಸ್ಮೈ ನಾರಾಯಣಾಯ, ಬರೀ ನಾರಾಯಣಾಯ ಸಮರ್ಪಯುತ್ತದೆ ಅಂತ ಆಗ್ಬೋದಲ್ಲ, ಪರಸ್ಮೈ ಅಂತ ಯಾಕೆ ಹೇಳಿದರು ಅಂದ್ರೆ ಮಾಡಿಸಿದ್ದೆಲ್ಲ ಸಮಸ್ತ ದೇವತೆಗಳು ಮಾಡಿಸಿದ್ರು. ನಮ್ಮ ಕೈಯಲ್ಲಿ ಕೈಯೇ ಕಾಲಲ್ಲಿ ಕಾಲು ಇಟ್ಟು ನಿಂತದ್ದು ದೇವರು ಮಾತ್ರ ಅಲ್ಲ, ಮೊದಲು ಪುಷ್ಕರ, ನಂತರ ಶನೇಶ್ವರ, ಹಾಗೆ 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 ದೇವರ ಪರ್ಯಂತ ಎಲ್ಲರೂ ನಮ್ಮಲ್ಲಿ ನಿಂತು ಒಬ್ಬರು ದೇವರು ಕೈ ಎತ್ತಿದ್ರೆ ಎಲ್ಲರೂ ನಮ್ಮ ಕೈ ಎತ್ತಿಸ್ತಾರೆ. ಆ ಥರ ಎಲ್ಲರೂ ಮಾಡಿಸಿದ್ದಾರೆ. ಅವರ ಮೂಲಕ ಅವರಿಗಿಂತ ಶ್ರೇಷ್ಠನಾದ ಶ್ರೀಹರಿಗೆ ಅವರ ಮೂಲಕ ಅರ್ಪಣೆ ಎಂತ ಅರ್ಪಣೆ ಮಾಡಬೇಕು, ಬೋಧನ ಚೆನ್ನಾಗಿ ತಿಳಿಸಿಕೊಂಡು. ಇದು ಭಾಗವತ ಧರ್ಮ. ಮತ್ತು ಹೇಳುತ್ತಾರೆ, ಈಗ ನೋಡಿ ಈ ಹೇಳಿದ್ದೆಲ್ಲ ನಾ ಮಾಡ್ತಾ ಇದ್ದೇನೆ. ಏನಂತ, ಬೆಳಗ್ಗಿಂದ ರಾತ್ರಿ ಪರ್ಯಂತ ಪ್ರತಿ ಒಂದು ಸಂಕಲ್ಪ, ಊಟ ಮಾಡಕ್ಕಲ್ಲೂ ನಿನಗರ್ಪಿತ ಹರಿಯೇ, ಎಲ್ಲ ಬರ್ತಾ ಇದೆ, ಎಲ್ಲ ಮಾಡಿದೆ ಬೆಳಗ್ಗಿಂದ ರಾತ್ರಿ ಪರ್ಯಂತ. ಆದರೆ ಎಲ್ಲ ಮಾಡೋ ಕಾಲಕ್ಕೆ ಒಂದು ಕೂತಿದೆ, ನಾ ಮಾಡಿದೆ, ನಾ ಮಾಡಿದೆ, ನಾ ಮಾಡಿದೆ, ಇಲ್ಲೂ ನಾ ಅಂತ ಬಂತು. ಕೃತಾರ್ಪಣ ಅಂದ್ರು. ಏನಾಗುತ್ತೆ? ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್ ಈಶಾತ್ ಅಪೇತಸ್ಯ ವಿಪರ್ಯಯೋ ಸ್ಮೃತಿ ಯನ್ಮಾಯಯಾತೋ ಬುಧಾ ಭಜತ್ತಂ ಭಕ್ತೈಕಯೇಶಂ ಗುರುದೇವತಾತ್ಮ ಹೇಳ್ತಾರೆ. ಭಯಂ ದ್ವಿತೀಯ ಅಭಿನಿವೇಶನ ಸ್ಯಾತ್. ನಮಗೆ ಭಯ ಎಂಬುದು ಯಾವಾಗ ಬರುತ್ತೆ ಅಂದರೆ ದ್ವಿತೀಯ ಅಭಿನಿವೇಶತ, ಎರಡನೆಯದು ಬಂದರೆ, ಎರಡು ಅಂತ ಬಂದ್ರೆ ಸಾಕಂತೆ ಭಯ ಬರುತ್ತೆ. ಅದ್ವೈತಿಗಳ ಹಬ್ಬ ಹಬ್ಬ, ಎರಡಿಲ್ಲ ಒಂದೇ ಒಂದು, ಹೌದಲ್ವಾ? ಯಾವುದೂ ಇಲ್ಲ, ದೇವರೊಂದೇ ಇರೋದು, ಅದು ಬ್ರಹ್ಮ ಒಂದೇ. ಬ್ರಹ್ಮಸತ್ತಂ ಜಗನ್ಮಿತ್ರ ಜೀವೋ ಬ್ರಹ್ಮ ಇವನಾಪರಹ ಅಂತ ಹೇಳತಕ್ಕಂಥದ್ದು ಶ್ಲೋಕ ಅಂದ್ರು. ಆಚಾರ ಅಂದ್ರು ಸ್ವಲ್ಪ ಕಂಟಕ ನೋಡಿ ಎಂದು ಹೇಳ್ತಾರೆ. ಭಯಂ ದ್ವಿತೀಯ ಅಭಿನಿವೇಶಕ, ದ್ವಿತೀಯ ಅಂದರೆ ದೇವನೊಬ್ಬ ಮಾಡಬಲ್ಲ, ನಾನು ಮಾಡಬಲ್ಲೆ ಅಂದ್ರೆ ಸ್ವಾತಂತ್ರ್ಯವನ್ನ ಆರೋಪಣ ಮಾಡಿಕೊಂಡು ನಮ್ಮ ಮೇಲೆ. ನಮಗೆ ಸ್ವಾತಂತ್ರ್ಯ ಇಲ್ಲ, ಅದಕ್ಕೆ ಹೇಳುತ್ತಾರೆ ಜೀವನಿಗೆ ಕರ್ತೃತ್ವ ಇದೆ, ಸ್ವತಂತ್ರ ಕರ್ತೃತ್ವ ಇಲ್ಲ. ಆ ಸ್ವತಂತ್ರ ಕರ್ತೃತ್ವ ನಾನೇ ಮಾಡಬಲ್ಲೆ ಎಂಬುದು ಭ್ರಮ. ಅದನ್ನ ದೇಶ ವಿಠಲ್ಲು ತುಂಬಾ ಸುಂದರ ಹೇಳ್ತಾರೆ, ಜೀವ ಕರ್ತೃತ್ವದ ಭ್ರಮೆಯ ಬಿಡಿಸೋ ಹರಿಯೇ ಅಂತ ಕೇಳ್ತಾರೆ. ಅಂದರೆ ಕರ್ತೃತ್ವದ ಭ್ರಾಂತಿ, ನಾನೇ ಮಾಡಿಬಿಡ್ತೇನೆ, ನಾನೇ ನಾನೇ ಅಂತ ಬಂದ್ರೆ ಭಯ ಅಂಬೋದು ಕಟ್ಟಿಟ್ಟ ಬುತ್ತಿ ಹೇಳ್ತಾರೆ. ಯಾರಿಗೆ ಬರುತ್ತೆ, ಯಾರಿಗೆ ಬರುತ್ತೆ ಈ ದ್ವಿತೀಯಾಭಿನಿವೇಶ? ನಾನು ಮಾಡುತ್ತೇನೆ ಅಂದ್ರೆ ದೇವರನ್ನ ಮರೆತವನಿಗೆ ನಾನೇ ಮಾಡುತ್ತೇನೆ ಎಂಬುದು ಬರುತ್ತೆ ನೋಡಿ ಹೇಳುತ್ತಾರೆ. ಈಶಾತ್ ಅಪೇತಸ್ಯ, ಅಪೇತ ಅಂದ್ರೆ ದೂರ ಸರದವ, ಈಶನಿಂದ ಉಪೇತ ಅಂದ್ರೆ ಕೂಡಿಕೊಂಡವ, ಈಶನಿಂದ ಕೂಡಿಕೊಂಡವನಿಗೆ ನಾನೇ ಮಾಡಿದೆ ಎಂಬುದು ಬರಲ್ಲ, ಸ್ವಾಮಿ ಮಾಡಿಸಿದ ಅಂತ ಬರುತ್ತೆ. ದೇವರಿಂದ ದೂರ ಅಂದ್ರೆ ದೇವರನ್ನ ಮರೆತವನಿಗೆ ನಾ ಅಂತ ಶುರುವಾಗುತ್ತೆ ರೋಗ. ಇದೆಲ್ಲಿಂದ ಬಂತು ಅಂದ್ರೆ ಅಸ್ಮೃತಿ, ದೇವರ ನೆನಪೇ ಹೋಗಿಬಿಟ್ಟಿದೆ. ಅವಾಗ ಮತ್ತು ಪ್ರಶ್ನೆ, ದೇವರನ್ನ ಮರಿಬೇಕಾದ್ರೂ ದೇವರನ್ನ ನೆನೆಸ್ಕೋಬೇಕಾದ್ರೂ ನಮ್ಮ ಸ್ವಾತಂತ್ರ್ಯ ಇದೆಯಾ ಅಂತ ಮತ್ತು ಪ್ರಶ್ನೆ. ದೇವರನ್ನ ಮರೆತಾಗ ಅಹಂಕಾರ ಬಂದೇ ಬರುತ್ತೆ, ದೇವರ ನೆನಪಿದ್ದಾಗ ಅಹಂಕಾರ ಹೋಗುತ್ತೆ. ಬಹಳ ಚೆನ್ನಾಗಿದೆ, ದೇವರ ನೆನಪು ನಮ್ಮ ಕೈಯಲ್ಲಿದೆಯಾ ದೇವರ ಕೈಯಲ್ಲಿದೆಯಾ? ನಮಗೆ ಬರುವ ದೇವರ ನೆನಪು ದೇವರ ಕೈಯಲ್ಲಿದೆ, ದೇವರ ವಿಸ್ಮೃತಿ ದೇವರೇ ಕೊಡಬೇಕು. ಅದಕ್ಕೆ ಹೇಳುತ್ತಾರೆ ಮತ್ತಃ, ಕೃಷ್ಣ ಹೇಳುತ್ತಾನೆ ನಿಮಗೆ ನೆನಪು ಬಂದರೂ ನನ್ನಿಂದಲೇ. ಅದು ವಿಜಯದಾಸರು ಸುಂದರವಾಗಿ ಹೇಳುತ್ತಾರೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ, ನುಡಿಸಿದರೆ ನುಡಿವೆ, ನಡೆಸಿದರೆ ನಡಿವೆ. ಇಷ್ಟೇ ನನ್ನ ಪರಿಸ್ಥಿತಿ, ಏನು ಮಾಡಿಸಿದ್ರೆ ಮಾಡುತ್ತೇನೆ. ಹಾಗಾದರೆ ದೇವರ ಮರವು ಬಂದರೆ ಅಹಂಕಾರ ಬರುತ್ತೆ, ಅಂದರೆ ದೇವರು ತನ್ನನ್ನು ಮರೆಸಿದಾಗ ಅಹಂಕಾರ ಬರುತ್ತೆ ಅಂದ್ರು. ದೇವರು ಯಾಕೆ ಮರೆಸ್ತಾನೆ ಅಂದ್ರೆ ಎನ್ ಮಾಯಯ, ನಮ್ಮ ಕರ್ಮಾನುಸಾರ ಇಚ್ಛಾ ಮಾಡಿ ಆತ ತೆಗೆದು ಬಿಡುತ್ತಾನೆ. ಮತ್ತೆ ನಾನೇನ್ ಮಾಡುವಾಗ, ನನಗಂತೂ ಅಹಂಕಾರ ಬರಬಾರದು, ಅಹಂಕಾರ ಬರಬಾರದು ಅಂತ ದೇವರ ನೆನಪು ಬರಬೇಕು. ದೇವರ ನೆನಪು ಬರಬೇಕಾದ್ರೆ ದೇವರ ವಿಸ್ಮರಣೆಗೆ ಕಾರಣವಾದ ಪಾಪ ಹೋಗಬೇಕು, ಪಾಪ ಹೋಗಬೇಕಾದ್ರೆ ನಾನೇನು ಮಾಡಲಿ ಅಂದ್ರೆ ಆಭಜೆ ತಂ ಭಕ್ತ್ಯ ಏಕಯ ಈಶಂ, ಆ ಮನಸ್ಸಿಗೆ ಇಂದ್ರಿಯಗಳಿಗೆ ಸ್ವಾಮಿಯಾದ ಶ್ರೀಹರಿಗೆ ಶರಣಾಗತನಾಗಬೇಕು. ಅಲ್ಲ, ಅಲ್ಲೂ ಸ್ವಾತಂತ್ರ್ಯ ಎಲ್ಲಿದೆ ಅಂತ ಮತ್ತು ಪ್ರಶ್ನೆ. ಅವಾಗ ಹೇಳುತ್ತಾರೆ, ಸ್ವಾತಂತ್ರ್ಯ ಎಲ್ಲೂ ಜೀವನಿಗಿಲ್ಲ. ಭಗವಂತ ಸಜ್ಜೀವಿಯಾದವನಿಗೆ ಗುರುಗಳ ಮೂಲಕ ಉಪದೇಶ ಕೊಡಿಸಿ ಅವನೇ ನಮ್ಮಿಂದ ಅಯ್ಯೋ ಸ್ವಾಮಿ ಉದ್ಧಾರ ಮಾಡು ಅಂತ ಉದ್ಗಾರ ತೆಗೆಸಿ ತನ್ನ ಕಾಲಲ್ಲಿ ಬೀಳುವಂತೆ ಮಾಡಿ ಅವನೇ ಪಾಪ ಪರಿಹಾರ ಮಾಡಿ ವಿಸ್ಮೃತಿಯನ್ನ ತೆಗೆದು ಸ್ಮೃತಿಯನ್ನ ಕೊಟ್ಟು ಅಹಂಕಾರ ತೆಗೆಯುತ್ತಾನೆ. ಇದು ಸಿದ್ಧಾಂತ. ಹೇಳ್ತಾರೆ, ಆ ದೇವರ ಶರಣಾಗತಿ ಹೇಗೆ ಬರಬೇಕು ಹೇಳಿ ಅಂದ್ರೆ ಗುರು ದೇವತಾತ್ಮ ಅಂತ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಡೈರೆಕ್ಟ್ ಆಗಿ ದೇವರು ದೇವರು ಅಂದ್ರೆ ದೇವರು ನಿಮ್ ಕಡೆ ಮುಖ ಮಾಡಿ ನೋಡಲ್ಲ, ಗುರು ದೇವತಾ ಆತ್ಮ ಅಂದ್ರು. ಅಂದ್ರೆ ಅರ್ಥ, ಗುರುಗಳು ದೇವತೆಗಳು ಆತ್ಮ ಸ್ವಾಮಿಯಾಗಿರತಕ್ಕಂಥವ. ಅಂದ್ರೆ ನಮಗೆ ನಮ್ಮ ಗುರುಗಳು ಬಿಂಬ, ಅವರಿಗೆ ದೇವತೆಗಳು ಬಿಂಬರು. ಬಿಂಬರಿನಿಪರು ಸೋತ್ತಮರು, ಪ್ರತಿಬಿಂಬರಿನಿಪರು ಸ್ವಾವರರು. ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬಹರಿ ಎಂದು ಆ ರೀತಿಯಲ್ಲಿ ನಮ್ಮಿಂದ ಕೆಲಸ ಮಾಡಿಸುವವರು, ಅವರಿಂದ ಕೆಲಸ ಮಾಡಿಸುವವರು ಅಂತ ಈ ಗುಂಪೆಲ್ಲ ಕೂತಿದೆಯಲ್ಲ ದೇವತೆಗಳದ್ದು. ಅವರನ್ನು ಶರಣಾಗತರಾದರೆ ಅವರ ಒಳಗಿರತಕ್ಕ ಭಗವಂತ, ಅಂದರೆ ಭಗವಂತ ಗುರುಗಳಿಗೆ ದೇವತೆಗಳಿಗೆ ನಾವು ಶರಣಾಗತರಾಗುವಂತೆ ಮಾಡಿ ಅವರ ಒಳಗಿದ್ದು ತಾನೇ ಅನುಗ್ರಹ ಮಾಡತಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಇನ್ನು ಮುಂದೆ ಹೇಳುತ್ತಾರೆ, ಇದೆಲ್ಲ ಆಗ್ಬೇಕಾದ್ರೆ ಹೇಗೆ ಈ ಕನ್ಫರ್ಮೇಶನ್ ಹೀಗಿರೋ ಸಾಧನ ಈ ರೀತಿ ಆಗಬೇಕು, ಗುರುಗಳ ಪಾದಕ್ಕೆರಗಬೇಕು, ಶರಣಾಗತನಾಗಬೇಕು, ಇವೆಲ್ಲ ನೀವೇನು ಹೇಳಿದ್ದೀರಾ ಪುಷ್ಕರದಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ. ಇವತ್ತು ಡೇಟ್ ಎಷ್ಟು? 20ನೇ ತಾರೀಕು. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಹೇಳಿದ್ದೀರಾ. 20 ರಾತ್ರಿಗೆ ಬರ್ತೋ ಬಿಡ್ತೀವಲ್ಲ ಗತಿ. ಅವಾಗ ಕೇಳಿದ್ದವಾಗೇನು ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿದ್ದಾಗಿರುತ್ತೆ, ಮತ್ತಾ ಮರೆತು ಕೊಡ್ತೀವಲ್ಲ, ಅದಕ್ಕೆ ಟ್ಯಾಬ್ಲೆಟ್ ಯಾವುದು ನಾವು ಬರ್ಕೊಂಡಿರ್ತೀವಿ. ಎಲ್ಲೋ ಹೇಳಿರ್ತಾರೆ ನಮ್ಮವರು, ರೀ ಇವತ್ತಾದ್ರೂ ತರ್ತೀರಾ ಹೇಳಿದ ಲಿಸ್ಟ್. ಸುಮ್ಮನೆ ಹೇಳ್ಬೇಡ, ಒಂದು ಲಿಸ್ಟ್ ಬರ್ಕೊಡು. ಆಯ್ತು, ಲಿಸ್ಟ್ ಕೊಟ್ರು. ಸಾಯಂಕಾಲ ಬಂದ್ಮೇಲೆ ತಂದ್ರ? ಇಲ್ಲ. ಯಾಕೆ ಲಿಸ್ಟ್ ಕೊಟ್ಟನಲ್ಲ, ನೀನ್ ಲಿಸ್ಟ್ ಕೊಟ್ಟಿದ್ಯಾ, ಲಿಸ್ಟ್ ನೋಡಬೇಕೆಂಬುದೇ ಮರ್ತು ಹೋಗ್ಬಿಟ್ಟಿದ್ದೆ. ಲಿಸ್ಟ್ ನೋಡಬೇಕೆಂಬುದೇ ಮರ್ತು ಹೋಗಿದ್ದೆ. ಅಂದ್ರೆ ಅವ ನೆನಪು ಕೊಟ್ರೆ ಎಲ್ಲ ಇದೆ, ಇಲ್ಲ ಯಾವುದು ಆಗಲ್ಲ. ಅದಕ್ಕೆ ಹೇಳುತ್ತಾರೆ, ಹಾಗಾದರೆ ಇದು ಸದಾ ನೆನಪಿರ್ತಾ ಬರಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಈ ಭಗವಂತನ ಕಥೆಯನ್ನ ಗುರುಗಳ ಮುಖದಿಂದ ಸದಾ ಶ್ರವಣ ಮಾಡು ಅಂದ್ರು. ದಿನಾಗೂ ಬೀಳ್ಬೇಕೇನು? ಈ ಬೆಂಗಳೂರು ಕಡೆಯೆಲ್ಲ ಈಚಲು ಸಿಗುತ್ತೆ, ಕುಂಪಟಿಯಲ್ಲಿ ಹಾಕಿ ಅದು ಧನುರ್ಮಾಸದಲ್ಲಿ ಹುಗ್ಗಿ ಅಂತ ಇಡ್ತಾರೆ ಪಾಪ. ಅದು ಈಜ್ಜಲು ಸಿಗುವುದು ಅವರು ಚೆನ್ನಾಗಿ ಈ ಮನೆಗೆಲ್ಲ ಕ್ಯೂರಿಂಗ್ ಮಾಡಿದಂಗೆ ಈಜ್ಜಲು ಕೂಡ ಕ್ಯೂರಿಂಗ್ ಮಾಡ್ತಾರೆ. ಸ್ವಲ್ಪ ವೇಟ್ ಜಾಸ್ತಿ ಬರಬೇಕು ಅಂತ ಈಜ್ಜಲು ಕೂಡ ನೀರು ಹಾಕಿ ಚೆನ್ನಾಗಿ ತೊಯಿಸಿ ನಮ್ಗೆ ತಂದು ಕೊಡ್ತಾರೆ. ಆ ಈಜ್ಜಲು ಒಳಗಿಂದು ಇದು ಹೊರಗೂ ತಂಡಿ ಒಳಗೂ ತಂಡಿ ಎಲ್ಲ ಸೇರಿಕೊಂಡು ಏನು ಅದು ಹೊತ್ತಿಟ್ಟು ಇನ್ನೇನು ಹೊಗ್ಗಿ ಆಗುತ್ತೆ ಅಂತ ಲೋಯ್ ಕೂತಿರ್ತಾರೆ. ಪೂಜೆಗೆ ಹೊಗ್ಗಿ ಇಲ್ಲ, ಏನು ಇಲ್ಲ, ತಣ್ಣಗಾಗಿರುತ್ತೆ. ಮತ್ತ ನೋಡೋದಕ್ಕೆ ಮತ್ತು ಸ್ವೀಕಾರ ಸಿದ್ಧಿರಸ್ತು ಮತ್ತ ಹಚ್ಚಬೇಕು. ಅರ್ಥ ಏನು? ಹಚ್ಚಿ ಬಿಟ್ಟು ಹೋಗಬಾರದು. ಹಚ್ಚಿದ ಮೇಲೆ ಬೆಂಕಿ ಹತ್ತಿತ ಬೀಸ್ತಾ ಕೂತಿರ್ಬೇಕು. ಅದಕ್ಕೆ ಎಷ್ಟು ಬೀಸಬೇಕು ಅಂದ್ರೆ ಇನ್ನ ಇದು ಉರಿಯಂತೆ, ಇನ್ನು ಶಾಂತ ಆಗಲ್ಲ ಅನ್ನೋ ಪರ್ಯಂತ ಬೀಸಬೇಕು. ಅದು ಹೊತ್ತುಕೊಳ್ತಾ ಮುಗಿತು. ಅದನ್ನ ಶಾಂತ ಮಾಡಲಿಕ್ಕೆ ನೀರು ಹಾಕಬೇಕಾಗುತ್ತೆ. ಯಾವುದು? ಇಜ್ಜಲವರಿಗೆ. ಅದೇ ತರ ನಮ್ಮ ಸಾಧನೆ, ಒಂದು ಸಲ ಒಳಗೆ ಹತ್ತುಕೊಳ್ತಾ ಚೆನ್ನಾಗಿ ಆಗುತ್ತೆ. ಸುಮ್ಮನೆ ಕೇಳಿ ಚೂರು ಬಗ್ಗಂದ್ರೆ ಮತ್ತು ಹೋದುವ ಶಾಂತ ಆಗಿರುತ್ತೆ. ಹಾಗಾದ್ರೆ ನಮ್ಗೆ ಯಾರು ಬೇಕು? ನಾವು ಕುಂಬಟಿ ಆದ್ರೆ ಅದು ಭಾಗವತ ಧರ್ಮ, ಅದು ನಮ್ಮಲ್ಲಿ ಹತ್ತುಕೊಂಡದ್ದು ಈಜ್ಜಲು ಹತ್ತುಕೊಂಡದ್ದಾದರೆ ಒಬ್ಬರು ಗುರುಗಳು ಬೇಕು, ಸದಾ ಬೀಸಬೇಕು. ಹೇಗೆ ಬೀಸಬೇಕು? ಅಂದ್ರೆ ಅಲ್ಲಾ ಸ್ವಾಮಿ ಇವತ್ತು ಪ್ರವಚನ ಕೇಳ್ತೀವಿ ಮತ್ತು ನಾಳೆ ಪ್ರವಚನ ಇರಲ್ಲ, ಎಲ್ಲೋ ಮತ್ತಿನ್ನೊಬ್ಬ ಆಚಾರ ಹೇಳ್ತಾರೆ ಅವಾಗ ಅಲ್ಲಿ ಹೋಗ್ತೀವಿ. ಅಷ್ಟಪರಿ ಅಂತ ಬೀಸೋರು ಯಾರು ಅಂದ್ರೆ ಪ್ರತ್ಯೇಕ ನಮಗಾಗಿ ಬೀಸೋರೊಬ್ಬರನ್ನು ಪಡಿಬೇಕು. ಅದು ಯಾವಾಗ ಬೀಸಬೇಕು? ಎಲ್ಲ ಕಾಮನ್ ಆಗಿ ಬೀಸೋದಲ್ಲ, 20 ಒಲೆ ಇಟ್ಟು ಬೀಸಿದ್ರೆ ಅದು ಏನಾಗುತ್ತೆ ಅಷ್ಟೇ ಆಗುತ್ತೆ. ಪ್ರತ್ಯೇಕ ಒಬ್ಬರೇ ಕೊಡಬೇಕು, ಒಂದು ಒಲೆಗೆ ಚೆನ್ನಾಗಿ ಬೀಸಿದ್ರೆ ಆಗುತ್ತೆ. ಹಾಗೆ ಪ್ರತ್ಯೇಕ ನಮ್ಮ ಮೇಲೆ ಶ್ರದ್ಧೆ ಇರುವಂತಹ ನಮಗಾಗಿ ಸಿಗುವಂತಹ ಗುರುಗಳನ್ನ ಪಡಿಬೇಕು. ಆವಾಗ ಅವರ ತಲೆಯಲ್ಲಿ ನಾವಿರುತ್ತೇವೆ. ಅದಕ್ಕೆ ಅವರೇನ್ ಮಾಡ್ತಾರೆ, ನಾವು ಮರ್ತೋಗ್ತಾ ಇದ್ರು ಫೋನ್ ಮಾಡು, ಇದ್ರಿಗೆ ಬಂದು ಬೈದು ಬಡದು, ಏನು ಬುದ್ಧಿ ಇಲ್ಲ ಎಡ್ಸಲ್ ಹೇಳಬೇಕು ಎಮ್ಮೆ ತರ ಇದೆಯಾ ಅಂತ ಅವ್ರು ಬೈದ್ರೆ ಆವಾಗ ಬುದ್ಧಿ ಬರುತ್ತೆ, ಅಯ್ಯೋ ಗುರುಗಳು ಹೇಳಿದ್ರಲ್ಲ ಅಂತ ಇನ್ನ ಸ್ವಲ್ಪ ಚಲನವರಣ ನಮಗೆ ಶುರು ಆಗುತ್ತೆ. ಹಾಗಾದರೆ ಗುರುಗಳು ಬೈಯೋ ಪರ್ಯಂತ ಶರಣಾಗತರಾಗ್ಬೇಕು. ನೋಡ್ತಾರೆ ಚೂರು ಮಾತಾಡಿದ್ರೆ ಅಹಂಕಾರ ಇದೆಯಾ, ನಿಮಗೆ ಏನಾದ್ರೂ ರಿಯಾಕ್ಷನ್ ಕೊಡ್ತಾನ ಎಲ್ಲ ನೋಡ್ತಾ ಇರ್ತಾರೆ. ಇಲ್ಲ, ಏನ್ ಹೇಳಿದ್ರು ರಿಯಾಕ್ಷನ್ ಇಲ್ಲ, ಶರಣಾಗತನಾಗಿದ್ದಾನೆ ಅಂದ್ರೆ ಅವರು ಸ್ವಲ್ಪ ಕ್ಲೋಸ್ ಆಗಿ ಶುರು ಮಾಡ್ತಾರೆ, ಬಾ ಬಾ ನಡಿ 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 ಅಂತ ಹೋಗ್ತಾರೆ. ಆ ತರ ಗುರುಗಳ ಪೂರ್ಣ ಅನುಗ್ರಹ ಪಡೆದರೆ, ಗುರುಗಳು ನಮಗಾಗಿ ಭಗವಂತನ ಪ್ರಾರ್ಥನೆ ಅಂತ ಬೀಸ್ತಾ ಬಂದರೆ ಚೆನ್ನಾಗಿ ಉರಿಯುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಅದೇನ್ ಕೇಳಬೇಕು ಹೇಳ್ತಾರೆ, ಶೃಣ್ವನ್ ಸುಭದ್ರಾಣಿ ರಥಾಂಗ ಪಾಣೇ ಜನ್ಮಾನಿ ಕರ್ಮಾಣಿ ಚಯ್ಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜ ವಿಚರೇದ ಸಂಗ. ಆ ಗುರುಗಳ ಮುಖದಿಂದ ಸುಭದ್ರಾಣಿ ಒಳ್ಳೆ ಭದ್ರಕರವಾದ, ಭದ್ರ ಅಂದ್ರೆ ಎಲ್ಲಾ ಅಮಂಗಳಗಳನ್ನ ಕತ್ತರಿಸಿ ಹತ್ತಾ ಬರುತ್ತೆ ಶ್ರೀಹರಿಯ ಕಥಾಮೃತ. ಗುರುಗಳ ಬಾಯಿಯಿಂದ ಅವರು ಅನುಭವಿಸಿ ಅನುಭವಿಸಿ ಹೇಳ್ತಾ ಇರಬೇಕು. ಆ ಮಾತಿನ ಜೊತೆಗೆ ಅದಕ್ಕೆ ಹೇಳುತ್ತಾರೆ ಯಾರು ನಮ್ಮ ವ್ಯಾಸತಜ್ಞರು, ಪ್ರವಚನ ಬಾಹೋದೆ ಎಂದಿಗನ್ನ ಅಂತ ಕೇಳುತ್ತಾರೆ. ನಿಮ್ ಪ್ರವಚನ ಸಿಗತ್ತೇನಯ್ಯ ನೀವು ಹೇಳ್ತೀರಾ? ಅಯ್ಯೋ ನಮ್ ಶ್ರೀನಿವಾಸ ಅರ್ಥನ 8 ಜನ ಪ್ರವಚನ ಮಾಡ್ತಾರೆ ಬೆಂಗಳೂರಿಗೆ ಬರ್ರಿ ಅಂತ ಹೇಳಿದ್ರೆ ಯಾರಿಗೆ? ವ್ಯಾಸತಜ್ಞರಿಗೆ. ಅವರಂತಾರೆ ಪ್ರವಚನ ಅಂದ್ರೆ ಏನು ಗೊತ್ತಾ, ಅನುಭವದಿಂದ ಹೇಳುವ ಮಾತು, ಪ್ರಕೃಷ್ಟವಾದ ವಚನ. ಬರೇ ವಚನ ನಾವು ಪುಸ್ತಕ ನೋಡಿ ನೋಡಿ ಹೇಳ್ತಾ ಇರ್ತೀವಿ, ಏನು ಉಪಯೋಗ? ಟೇಪ್ ರೆಕಾರ್ಡ್ ಅಂತಾರ, ಏನು ಉಪಯೋಗವಿಲ್ಲ. ಇದು ಏನು ಇರೋದಕ್ಕಿಂತ ಸ್ವಲ್ಪ ಇರೋದು ವಾಸಿ ಅಂತ ಹೀಗೆ ಇಟ್ಕೊಂಡಿರ್ತೀವಿ ಪ್ರವಚನಗಳು. ಹಾಗಲ್ಲ, ಅನುಭವದಿಂದ ವ್ಯಾಸತತ್ವಜ್ಞರು ಮೊದಲಾದಂತಹ ಜ್ಞಾನಿಗಳು ಏನು ಭಗವಂತನ ಅನುಭವ ಪಡೆದು ಆನಂದದಿಂದ ಹೇಳ್ತಾ ಇರಲ್ಲ ಅಂಥ ಮಾತುಗಳು ಕೇಳಬೇಕು. ಸಿಕ್ಕಿಲ್ಲ ಇದಾದ್ರೂ ಕೇಳಿ. ಶುನ್ವನ್ ಸುಭದ್ರಾಣಿ ರಥಾಂಗ ಪಾಣಿ ಚಕ್ರಧಾರಿಯಾದ ಶ್ರೀಹರಿಯ ಸುದರ್ಶನ ಚಕ್ರ, ಶಾಸ್ತ್ರ ಚಕ್ರವನ್ನು ಹಿಡಿದಿರ್ತಾನೆ. ದರ್ಶನ ಅಂದ್ರೆ ಶಾಸ್ತ್ರ, ಅಂತಹ ಶಾಸ್ತ್ರ ಚಕ್ರವನ್ನು ಹಿಡಿದ ಆ ಭಗವಂತನ ವಿಶೇಷವಾಗಿರತಕ್ಕಂಥ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ, ಹುಟ್ಟಲ್ಲದ ಹುಟ್ಟು ಅಂದ್ರೆ ಎಲ್ಲಾ ರೀತಿಯಲ್ಲಿ ಪ್ರಾದುರ್ಭೂತನಾಗಿ ಬಂದು ಎಲ್ಲರ ಒಳಗೆ ನಿಂತು ಹೊರಗೂ ನಿಂತು ಮಾಡಿದ ಕಾರ್ಯಗಳನ್ನ ನೆನೆದು ಗೀತಾನಿ ನಾಮಾನಿ ತದರ್ಥಕಾನಿ, ಆ ಭಗವಂತನ ಆ ಚರ್ಯಗಳನ್ನ ಎಲ್ಲವನ್ನ ಹೇಳುವಂತಹ ಗೀತೆಗಳನ್ನ ನಾಮಗಳನ್ನ ಚೆನ್ನಾಗಿ ಗಾಯನ್ ಅಂದ್ರೆ ಆ ಹೇಳುವಾಗ ಆ ಅರ್ಥ ತಲೆಗೆ ಬರ್ತಾ ಇರಬೇಕು. ಅದು ಪದ ಹೇಳ್ತೀರೋ, ಸುಳಾದಿ ಹೇಳ್ತೀರೋ, ಸಂಸ್ಕೃತದ ಸ್ತೋತ್ರ ಹೇಳ್ತೀರೋ, ಏನು ಹೇಳ್ತೀರೋ, ಹೇಳುವ ಕಾಲಕ್ಕೆ ಅದರ ಅರ್ಥ ತಲೆಗೆ ಬರ್ತಾ ಬರಬೇಕು. ಗಾಯನ್ ವಿಲಜ್ಜ, ಲಜ್ಜೆ ಬಿಟ್ಟು ಅಂದ್ರೆ ಆ ವಿಷಯ ವಿಲಜ್ಜ ಗಾಯನ್, ಭಗವಂತನ ಗುಣಗಾನವನ್ನು ಮಾಡುವಾಗ ಯಾರೇನು ಅಂದ್ಕೊಳ್ತಾರೋ ಏನು, ನನ್ನ ಹಾಡು ಕನ್ನ ಕಠೋರವಾಗಿರುತ್ತೆ ಇನ್ನೊಬ್ರು ಕೇಳಿದ್ರೆ ನಗ್ತಾರೇನು, ಏನಿಲ್ಲ ಯಾರೇನಂತ ಸ್ವಾಮಿ ಕೇಳಬೇಕಷ್ಟೇ. ಸ್ವಾಮಿ ಹೇಗೆ ಕೇಳ್ತಾನೆ, ಅವನಿಗಾದ್ರೂ ಚೆನ್ನಾಗಿರ್ಬೇಕಲ್ಲ, ನನಗೆ ಸಂಗೀತ ಜ್ಞಾನ ಇಲ್ಲ ಅಂದ್ರೆ ಅವನ ಜ್ಞಾನ ಇದ್ರೆ ಸಾಕು. ಆತನಿಗೆ ಹೇಳ್ತಾರೆ ಪಕ್ಕವಾದ್ಯ ಸಂಗೀತ ಎಲ್ಲ ಇದ್ದು ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ತಾಳನೋ. ತುಂಬುರು ನಾರದರ ಗಾನ ಕೇಳುವ ಹರಿ, ಏನು ನಾರದರ ಗಾನ ಅಂದ್ರೆ ಹೇಳುತ್ತಾರೆ ಪುರಂದರದಾಸರ ಅವತಾರದನ್ನ ಅವರ ಮಕ್ಕಳು ವಿಶೇಷವಾಗಿ ಅದರಲ್ಲಿ ವಿಜಯದಾಸರು ಹೇಳುತ್ತಾರೆ. ಹೇಗಾಯಿತು ಅಂದ್ರೆ ಕೃಷ್ಣ ಸಭೆಯಲ್ಲಿ ಕೂತಿದ್ದಾನೆ, ದೇವತೆಗಳೆಲ್ಲ ನಿಂತಿದ್ದಾರಲ್ಲಿ, ಅಂಥ ಕಾಲಕ್ಕೆ ಆಕಾಶದಿಂದ ಇಳಿದು ಬಂದರು ಯಾರು, ನಾರಂದ ಮುನಿ ಅಂತ ಹೇಳ್ತಾರೆ. ನಾರಂ ದದಾತೀತಿ ನಾರದ, ಅದನ್ನು ಬಿಡಿಸಿ ಹಾಗೆ ಹೇಳ್ಬಿಡ್ತಾರೆ ನಾರದ ಮುನಿಯಲ್ಲ, ನಾರಂದ ಮುನಿ, ನಾರಂದ ಮುನಿ ಅಂತ ಹೇಳುತ್ತಾ ಹೇಳುತ್ತಾರೆ. ಬಂದು ದೇವರಿಗೆ ನಮಸ್ಕಾರ ಮಾಡಿದ್ರಂತೆ, ಮಾಡಿ ಗಾನ ಮಾಡುತ್ತಾ ದೇವರ ಮನ ದೇವರಲ್ಲೇ ಮನಸ್ಸಿಟ್ಟು ಬಿಟ್ರು, ಇಲ್ಲ ಅವರ ಮನಸ್ಸಲ್ಲಿ ದೇವರು ಬಂದ್ಬಿಟ್ರು. ಆ ಗಂಟನ್ನು ನೋಡ್ತಾ ಇದ್ದಾರೆ, ಕಣ್ಣಲ್ಲಿ ಬಾಷ್ಪ ಉದುರುತ್ತಾ ಇದೆ, ಮೈ ರೋಮಾಂಚನ ಆಗ್ತಾ ಇದೆ, ಸಮಾಧಿ ಸ್ಥಿತಿಗೆ ಹೋಗ್ತಾ ಇದ್ದಾರೆ, ಕಂಠ ಉಬ್ಬಿ ಹೋಗಿದೆ. ಅಂಥ ಕಾಲಕ್ಕೆ ಹಾಡು ಸರಿಯಾಗಿ ಬರ್ತಾ ಇಲ್ಲ, ತೊದಲ್ ನುಡಿ ಬರ್ತಾ ಇದೆ, ನುಡಿ ತೊದಲಿ ಹೋಗ್ತಾ ಇದೆ, ಕಂಠ ಉಬ್ಬಿದಾಗ ಬಾಯಿ ಸರಿ ಬರಲ್ಲ. ಅಂಥ ಹಾಡು ಹೇಳುತ್ತಾ ಇದ್ರೆ ದೇವತೆಗಳು ತರೆತೋಗಿದ್ರಂತೆ. ಇದಯ್ಯ ಹಾಡು ನಮಗ ದೇವರೇ ತಲೆಯಲ್ಲಿರಲ್ಲ, ಯಾವಾಗ ಸಂಗೀತ ಸ್ವರ ತಾಳ ಇನ್ನೊಬ್ಬರು ನೋಡಿದ್ರ ಇಲ್ಲ ಇದೇ ಸಾಕಾಗಿ ಹೋಗುತ್ತೆ, ಹಾಗಲ್ಲ ಅಂತ ಚೆನ್ನಾಗಿ ಹೇಳ್ತಾರೆ. ಅವನಲ್ಲೇ ಮುಣಿಗಿರಬೇಕು. ಗಾಯನ್ ವಿಲಜ್ಜ ವಿಚರೇತ್ ಅಸಂಗ ವಿಚರೇತ್, ವಿಚರೇತ್ ಅಂದ್ರೆ ಚೆನ್ನಾಗಿ ತಿರುಗಾಡಬೇಕು, ಅಂದರೆ ಏನೇನು ತಿರುಗಾಡುತ್ತೀರಿ ಅವಾಗಿ ಸ್ವಾಮಿಯನ್ನೇ ಸ್ಮರಣೆ ಮಾಡುತ್ತಾ ತಿರುಗಾಡಬೇಕು. ಅದಕ್ಕೆ ಮದ್ದಾನ ಎಂದದಿ ಸಂಚರಿಸು ನೀನು ಭಯದಿ ಸರ್ವತ್ರ ಅಂತ ಹೇಳ್ತಾರೆ. ವಿಚರೇತ್ ಅಂದರೆ ವಿ ಚರೇತ್, ವಿ ಅಂದ್ರೆ ಭಗವಂತ, ಭಗವಂತನಲ್ಲೇ ಚರೇತ್ ಅಸಂಗ, ದೇವರ ಅಂಟಿನಿಂದ ಯಾವಾಗ ತಿರುಗಾಡಬೇಕು. ಇಷ್ಟು ನೀವು ಹೇಳಿದ್ದೇನ್ರಿ ಬೆಳಿಗ್ಗಿಂತ ಇಷ್ಟುವರೆಗೆ, ಅಂದ್ರೆ ನಾವು ಮಾಡಬೇಕಾದ ವ್ರತವಿದು. ಯಾವ ವ್ರತ ಅಂದರೆ ಬೆಳಗ್ಗಿಂದ ರಾತ್ರಿ ಪರ್ಯಂತ ಇಷ್ಟು ವ್ರತ ನೋಡಿ ಮಾಡ್ತೀರಿ, ಬೇಕಾದ್ರೆ ಇಂಪಾಸಿಬಲ್ ಪ್ಲೀಸ್ ಡೂ. ಹಾಗೆ ಹೇಳ ನಿಮ್ಗೆ ಆದ್ರೆ ಮಾಡಿ ಅಂತ ಹೇಳ, ನಾನು ಮಾಡಲೇಬೇಕ್ರಿ ಆದ್ರೆ ಮಾಡಿ ಅಂತೇನಿದೆ, ಇನ್ಯಾವಾಗ ಮಾಡಬೇಕು, ಸತ್ತೋಗ್ತಾ ಇದ್ದೀವಿ ಇನ್ಯಾವಾಗ ಮಾಡಬೇಕು, ಮಾಡಲೇಬೇಕು. ಹೇಗ್ ಮಾಡಬೇಕು ಅಂದರೆ ಹೇಳ್ತಾ ಇದ್ದಾರೆ, ಬೆಳಗ್ಗಿನಿಂದ ಆಗುವ ಪ್ರತಿಯೊಂದು ಕಾರ್ಯದಲ್ಲಿ ದೇವರನ್ನ ನೆನೆಯಬೇಕು, ಇಂದ್ರಿಯಗಳಲ್ಲಿ ಸ್ವಾಮಿಯನ್ನ ನೆನೆಯಬೇಕು, ಪದಾರ್ಥಗಳಲ್ಲಿ ನೆನೆಯಬೇಕು, ಪ್ರತಿಯೊಂದು ಕಾರ್ಯ ಆಗುವಾಗ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ನೆನೆಯಬೇಕು. ಆದ ಕೂಡಲೇ ಅಲ್ಲಲ್ಲಿಗೆ ಕೃಷ್ಣಾರ್ಪಣೆ ಬಿಡಬೇಕು, ಇದೊಂದು ಕ್ರಮ. ಆದ ಮೇಲೆ ಅದರಲ್ಲಿ ಎರಡನೇ ಭಾಗ, ವ್ರತದ ಎರಡನೇ ಪಾರ್ಟ್ ಯಾವುದು ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಯಾವ ಯಾವ ಜಡ, ಯಾವ ಯಾವ ಚೇತನ, ಏನೇನು ಕಾಣಿಸುತ್ತೆ ಇಷ್ಟು, ಮನೆಯಲ್ಲಿ ಹೊರಗೆ ಯಾರ್ಯಾರು ಕಾಣಿಸ್ತಾರೆ, ಕಾಣಿಸಿದ ಪ್ರತಿಯೊಬ್ಬರಲ್ಲಿ ವಿರಾಟ್ ರೂಪಿಯನ್ನ ಸ್ಮರಣೆ ಮಾಡಿಯೇ ಮಾಡುತ್ತೇನೆ. ಎಷ್ಟು ಜನ ಕಾಣಿಸಿದ್ರು ಶ್ರೀಕೃಷ್ಣಾಯ ನಮಃ ಒಂದ್ಸಲ ಎಲ್ಲ ಭಗವದ್ ರೂಪ ಸ್ಮರಣೆ ಮಾಡ್ತಾ ಹೋಗಿ, ಆ ಥರ ಎಲ್ಲರಲ್ಲೂ ದೇವರನ್ನ ನೋಡಿಯೇ ನೋಡ್ತೇನೆ ದೀಕ್ಷಾ. ಕಾಣಿಸಿದ ಪ್ರತಿಯೊಂದು ಪದಾರ್ಥದಲ್ಲೂ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ದೇವರ ಸ್ಮರಣೆ ಮಾಡಿಯೇ ಮಾಡುತ್ತೀನಿ. ಒಟ್ಟಾರೆ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಏನು ಜಡಚೇತನಗಳು ಕಾಣಿಸುತ್ತೆ ಅಲ್ಲಿ ದೇವರ ಸ್ಮರಣೆ ಮಾಡಿಯೇ ಮಾಡುತ್ತೇನೆ ಎಂಬ ದೀಕ್ಷಾ. ಮಾಡಿಸಿದ ಪ್ರತಿಯೊಂದು ಕಾರ್ಯದಲ್ಲೂ ದೇವರನ್ನ ನೆನೆಯುತ್ತೇನೆ ಎಂಬ ದೀಕ್ಷಾ. ಆ ನೆನೆಯೋ ಕಾಲಕ್ಕೆ ಇಂದ್ರಿಯಗಳಲ್ಲಿ ಮತ್ತು ಪದಾರ್ಥಗಳಲ್ಲಿ ನಡೆದ ಕ್ರಿಯೆಗಳಲ್ಲಿ ಸ್ಮರಣೆ ಮಾಡುತ್ತೇನೆಂಬ ದೀಕ್ಷಾ. ಸ್ವಾಮಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ದೇವರ ವಿಶೇಷವಾದ ಸ್ಮರಣೆ ಪೂರ್ವಕ ಎಲ್ಲಾ ಕರ್ಮಾನುಷ್ಠಾನ ಮಾಡುತ್ತಾ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ದೇವರಿಗಿದು ಅನ್ನ ಅಂತ ಅರ್ಪಣೆ ಮಾಡೋದು ವ್ರತ ಅಂದ್ರು. ಈ ವ್ರತ ಮಾಡೋ ಕಾಲಕ್ಕೆ ಏನಾದ್ರೂ ವಿಶೇಷ ಮಂತ್ರ ಜಪ ಏನಾದ್ರೂ ಇದೆಯಾ ಅಂದ್ರೆ ಇದೇ ಸಾಕಾಗಿದೆ, ಬೆಳಿಗ್ಗೆ ಕೇಳಿ ಕೇಳಿ ಸಾಕಾಗಿದೆ, ಮಾಡೋಟ್ಟೊತ್ತಿಗೆ ಪ್ರಾಣ ಹೋಗುತ್ತೆ, ಇನ್ನು ಮಂತ್ರ ಜಪ ಒಂದು ಕೊಡ್ತೀರಾ? ಹೌದು ಇದೆ ಅಂದ್ರು. ಅಲ್ಲ ಏನ್ರಿ ಸಾಕಾಗಿ ಹೋಗಿದೆ, ಬೆಳಿಗ್ಗಿಂದ ಒಂದೇ ಕಾಟ ಕೊಡ್ತಾರೆ, 6 ಗಂಟೆಗೆ ಬಿಟ್ರೆ ಹೋಗ್ಬೇಕು ಅಂತ ನೋಡ್ತಾ ಇದ್ವಿ ಶಾಪಿಂಗ್ ಗೆ, ಇನ್ನು ಈಗ ಬಿಡೋ ಹಾಕಿ ಕಾಣಿಸ್ತಾ ಇಲ್ಲ ಈ ಆಚಾರು. ಬಿಟ್ಬಿಡ್ತೀನಿ ಬಿಡಿ, 6 ಗಂಟೆಗೆ ಬಿಟ್ಬಿಡ, 6 ಕಾಲಕ್ಕೆ ಬಿಡ್ತೀನಿ, 6:30 ಬಿಟ್ಬಿಟ್ರೆ ಯಾರು ಪಾಡಿಗೆ ಅವ್ರು ಪ್ರಶಾಂತವಾಗಿ ಹೋಗಿ ಬ್ರಹ್ಮದೇವನ್ನ ವರಾಹದೇವನ್ನ ಯಾವ್ಯಾವ ದೇವರು ಇದ್ದಾರೋ ಎಲ್ಲ ನೋಡ್ಕೊಂಡು ಬಿಡಿ ಸರಿ ಹೋಗುತ್ತೆ. ಅವರಂತಾರೆ ಭಾಗವತದಲ್ಲಿ ನಮ್ಮನ್ನು ನೋಡೋದು ಬಿಟ್ಟು ಸುಮ್ಮನೆ ನನ್ನ ಮುಖ ಏನ್ ನೋಡ್ತೀರಾ ಬಂದಿರಲಿ ಅಂತಾರೆ ಅಲ್ವಾ. ಆ ಬಂದು ಬಂದು ನೋಡ್ತಾ ಇರ್ತೀರ, ಏನು ಕಾಣಲ್ಲ ಬ್ರಹ್ಮಾಜಿ ಎಂತ ಅಡ್ಡಪಟ್ಟೆ ಹಾಕಿ ಕೂಡ್ಸಿರ್ತಾರೆ, ಅದನ್ನು ನೋಡಿ ನೋಡಿ ಅವರಿಗೆ ಬೇಸರ ಆಗಿರುತ್ತೆ. ಹಾಗೆ ಸುಖವಾಗಿ ಭಾಗವತ ಹೇಳ್ತಾ ಇದ್ರೆ ಅಲ್ಲಿ ನಮ್ಮನ್ನ ನೋಡೋದ್ ಬಿಟ್ಟು ಈಚು ಮೆಟ್ಲೆ ಹೇಳ್ಕೊಂಡು ಇಲ್ಲಿ ಬಂದು ದೇಖೋ ಬ್ರಹ್ಮಾಜಿ ಅಂತ ಹೇಳಿದ್ರೆ ಎಲ್ಲಿ ಬ್ರಹ್ಮದೇವರಿಲ್ಲ ಏನಿಲ್ಲ, ಆ ಮೂರ್ತಿ ನೋಡಿ ನೋಡಿ ಅದೇ ಬ್ರಹ್ಮಾಜಿ ಅಂತ ಬ್ರಹ್ಮದೇವ್ ನಮಸ್ಕಾರ ಮಾಡಿಬಿಡ್ಬೇಕು. ಅಲ್ಲಿ ಹೋಗಿದ್ದೀರಾ ಬ್ರಹ್ಮದೇವ್ ನೋಡ್ಲಿಕ್ಕೆ, ಬ್ರಹ್ಮದೇವರ ಸೊನ್ನೆ ಬಂತ ಇಲ್ಲ, ಅದೇ ಆ ಕಲ್ಲೇ ಸೊನ್ನೆ ಬರ್ತಾ ಇರೋದು ಕಪ್ಪು ಕಲ್ಲು ನಾಲ್ಕಲ್ಲಿ ಅದೇ ಸೊನ್ನೆ ಮಾಡೋದೇ ಬ್ರಹ್ಮಾಜಿ ಅಂತ ನಮಸ್ಕಾರ ಮಾಡಿ ಬರ್ತೀವಿ. ಇಲ್ಲ, ಮಹಾನುಭಾವರು ಅವರು ಸ್ಮರಣೆ ಮಾಡಬೇಕು. ಸರಿ, ಅವೆಲ್ಲ ಹೇಳ್ತಾರೆ ವಿಷ್ಣೋಹ ಲಿಂಗಾನಿ ಅಂತ ಹೇಳ್ತಾರೆ. ಇವೆಲ್ಲ ವರಾಹ ದೇವರ ಮೂರ್ತಿ, ಇವೆಲ್ಲ ದೇವರ ನೆನಪು ಕೊಡುವ ಅವನ ಮೂರ್ತಿ ಅಷ್ಟೇ, ಅವನಿದ್ದಾನೆ ಎಂಬ ನೆನಪು ಕೊಡುವ ಮೂರ್ತಿಗಳು. ಅದನ್ನ ಲಿಂಗ ಹೇತು ಕಾರಣ ಅಂತ ಕರೀತಾರೆ. ಅದೇ ದೇವರಲ್ಲ, ಅಲ್ಲಿ ದೇವ ಅದು ನೆನಪು ಮಾಡಿಕೊಡುತ್ತೆ ದೇವರನ್ನ, ಅದನ್ನು ಹೇಳುತ್ತಾರೆ. ಸರಿ, ಈ ವ್ರತ ಮಾಡುವ ಕಾಲಕ್ಕೆ ಯಾವ ನಾಮವನ್ನು ಉಚ್ಚಾರ ಮಾಡಬೇಕು ಅಂದ್ರೆ ಪ್ರಿಯ ನಾಮ ಕೀರ್ತ್ಯ. ಆ ಬಿಳಿ ಹೇಳಿದ್ರಲ್ಲ, ಇಷ್ಟು ಉಪಕಾರ ಮಾಡ್ತಾನೆ ಸ್ವಾಮಿ, ನಮ್ ಸುತ್ತು ಇದ್ದಾನೆ, ಅವನ ಏನಂತ ಕರಿಬೇಕು? ಪ್ರಿಯ ಅಲ್ಲ, ಇದೆ ಎಷ್ಟೋ ಹೆಸರಿದೆ, ಪ್ರಿಯ ಅಂತ ಯಾಕೆ ಕರಿಬೇಕು? ನೀವೇ ನೋಡಿ, ಎಷ್ಟೋ ಹೆಸರು ಏನ್ ಬೇಕಾದ್ರೆ ಕರಿಬಹುದಾಗತ್ತೆ. ಲೆಟರ್ ಬರೆದ್ರೆ ಡಿಯರ್, ಯಾಕೆ ಡಿಯರ್ ಬೇಡಪ್ಪ, ಬೇಕಾದ ಹಾಕ್ತದೆ ಅಂದ್ರೆ ಎಲ್ಲ ಸ್ಟ್ಯಾಂಡರ್ಡ್ ನೋಡಿ, ಎಲ್ಲರೂ ಕೂಡ ಡಿಯರ್ ಅಂತಾನೆ ಬರ್ತಾ ಇರ್ತಾರೆ. ಆ ಶಬ್ದಕ್ಕಿಂತ ಡಿಯರ್ ಆಗದ್ದು ಯಾವುದೂ ಇಲ್ಲ, ಡಿಯರ್ ಎಂಬ ಶಬ್ದವೇ ಡಿಯರ್ ಅಲ್ವಾ. ಇಂಗ್ಲಿಷ್ ಅಲ್ಲಿ ಟೋಟಲ್ ಎಲ್ಲಾ ಆ ವಕ್ಯಾಬುಲರಿ ಹುಡುಕಿದ್ರೆ ಡಿಯರ್ ಎಂಬ ಶಬ್ದಕ್ಕಿಂತ ನಮಗೆ ಡಿಯರ್ ಹತ್ರ ಆಗಿದ್ದು ಯಾವುದಿಲ್ಲ ಡಿಯರ್ ಎಂಬುದೇ. ಅದಕ್ಕೆ ಇದನ್ನೇ ಟ್ರಾನ್ಸ್ಲೇಟ್ ಮಾಡಲು ಪ್ರಿಯ ಎಂಬುದನ್ನೇ. ಈ ಪ್ರಿಯ ಎಂಬುದು ಅಷ್ಟು ಯಾಕೆ ಪ್ರಿಯ ಆಯಿತು ನಮಗೆ ಅಂದ್ರೆ ಹೇಳುತ್ತಾರೆ ಷೋಡಶಿಯಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ವಾಯುದೇವರು ಅಂದ್ರೆ ಇಡೀ ಜಗತ್ತಿನಲ್ಲಿರುವ ಪ್ರಾಣಿ ಸಮೂಹಕ್ಕೆ ಉಪಕಾರ ಮಾಡುವವರಲ್ಲಿ ದೇವರು ಲಕ್ಷ್ಮೀದೇವಿ ಆದ ಮೇಲೆ ಉಪಕಾರ ಮಾಡುವವರಲ್ಲಿ ಅಗ್ರಗಣ್ಯರು ಯಾರು ಅಂದ್ರೆ ವಾಯುದೇವರು. ವಾಯುದೇವರ ಐದು ರೂಪಗಳಿವೆ, ಪ್ರಾಣ ಅಪಾನ ಯಾನ ಉದಾನ ಸಮಾನ ಅಂತ. ಆ ಐದು ವಾಯುದೇವರ ರೂಪಗಳಲ್ಲಿ ಭಗವಂತ ನಿಂತಿದ್ದಾನೆ. ಒಂದು ಸೀಕ್ರೆಟ್ ಹೆಸರಿಟ್ಟುಕೊಂಡು ರಹಸ್ಯ ನಾಮ ಇಟ್ಟುಕೊಂಡಿದ್ದಾನೆ, ಆ ಹೆಸರೇ ಪ್ರಿಯ ಅಂತ. ಯಾರಾದರೆ ವಾಯುದೇವರ ಒಳಗಿರತಕ್ಕ ಭಗವಂತನ ರೂಪವನ್ನ ಪ್ರಿಯ ಪ್ರಿಯ ಅಂತ ಸ್ಮರಣೆ ಮಾಡುತ್ತಾರೋ ಅವರಿಗೆ ವಾಯುದೇವರ ಅಂತರ್ಯಾಮಿ ಭಗವಂತ ಸಮ್ಮುಖನಾಗಿ ಸಾಧನೆಯನ್ನು ವಿಶೇಷವಾಗಿ ನಡೆಸಿಕೊಡುತ್ತಾನೆ. ಅವನೇ ನಮ್ಮ ಶರೀರ ಸುತ್ತು ಇರುವವ, ಅದಕ್ಕೆ ಅವನನ್ನ ಪ್ರಿಯ ಅಂತ ಕರೀತಾರೆ. ಅನ್ಕೊಳ್ಳಿ, ಚೆನ್ನಾಗಿ ಹೇಳ್ತಾರೆ. ಇವಂ ವ್ರತಶ್ಚ, ಈ ರೀತಿಯಾಗಿ ವ್ರತಧಾರಣೆ ಮಾಡಿ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಶ್ರೀಹರಿಯ ಸ್ಮರಣೆ ನನಗೆ ಆಧಾರಪೂರ್ವಕವಾಗಿ ಬರಲೇಬೇಕು. ದೀಕ್ಷ ವ್ರತ ಮಾಡಬೇಕದು. ವ್ರತ ಅಂದ ಕಾಲಕ್ಕೆ ನೋಡಿ, ವ್ರತ ಶಬ್ದವೇ ತೋರಿಕೊಡುತ್ತೆ, ಬೇರೆದೇನೋ ಬಿಡುತ್ತೆ ಅದು ಬಿಡಬೇಕು ಎಂಬುದು ದೀಕ್ಷ. ಬರ್ತೀರಾ ಕ್ಷೇತ್ರ, ಕ್ಷೇತ್ರೋಪವಾಸ ಮಾಡಬೇಕು. ಬಂದಿರ್ತೀವಿ, ಸುಸ್ತಾಗಿರುತ್ತೆ, ಎಲ್ಲಿದ್ದೋ ಓಡ್ಕೊಂಡು ಬಂದಿರ್ತೀವಿ. ಆ ಬಂದಾಗ ಕ್ಷೇತ್ರೋಪವಾಸ ಕೂತಾಗಲೇ ಕ್ಷೇತ್ರವಾಸಿಗಳಂತ ನಾವೆಲ್ಲ ಊಟ ಮಾಡ್ತಾ ಇರ್ತೀವಿ, ಜಿಲೇಬಿ ಜಾಂಗ್ರಿ ಎಲ್ಲ ಹಾಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ರೆ ಹಸಿವೆ ಆಗ್ತಾ ಇದ್ರೆ ಕ್ಷೇತ್ರೋಪವಾಸ ಮಾಡುವವರಿಗೆ ಹೊಟ್ಟೆಯಲ್ಲಿ ಓ ರೈಲುಗಳು ಹೊಡ್ತಾ ಇರ್ತವೆ. ಸಾಕು, ಕ್ಷೇತ್ರೋಪವಾಸ ಮಾಡಲೇಬೇಕಾ ಬರುತ್ತಾ ಮನಸ್ಸಿಗೊಂದ್ಸಲ? ಅರ್ಧ ದಿವಸ ಮಾಡಿದ್ದೆ, ನಡೆಯುತ್ತೇನೋ? ಅಮೆಂಡ್ಮೆಂಟ್ ಅವಾಗ ಏ ಇಲ್ಲ ಮಾಡಬೇಕು ಅಂತ ಮತ್ತ ನಿಲ್ಲಿಸಿ ನಿಲ್ಲಿಸಿ ಹೇಗೆ ಹೋಗ್ತೀವೋ ಅದನ್ನು ವ್ರತ ಅಂತಾರೆ. ವ್ರತ ಅಂದರೆ ಬಿಡೋದು. ಯಾವುದನ್ನು ಬಿಡಬೇಕು? ದೀಕ್ಷೆಗೆ ಧಕ್ಕೆ ತರುವಂತದ್ದನ್ನೆಲ್ಲ ಬಿಡ್ತಾ ಬರೋದೇ ವ್ರತ, ಹೌದಾ? ಹಾಗಾದರೆ ಈ ಭಗವಂತನ ಸ್ಮರಣೆ ಮಾಡಲೇಬೇಕು ಅಂತ ನಾವು ಹೊರಟಾಗ ಬರೋದೇ ಬೇಸರ. ಬೆಳಗ್ಗೆಯಿಂದ ಒಂದು ನಾಲ್ಕು ದಿನದಲ್ಲಿ ದೇವರಿದ್ದಾರೆ, ದೇವರ ಸ್ಮರಣೆ ಮಾಡಿದೆ ಸಾಕೆಲ್ಲ ನಡೀತಾರೆ, ಎರಡು ಸಲ ಮಾಡಬೇಕು ಸ್ಮರಣೆ ಸಾಕು. ಆ ಈ ದೆವ್ವ ಓಡಿಸ್ಬೇಕಂತೆ, ಇದು ಬಂದೇ ಬರುತ್ತೆ, ಇದು ಬಂದ್ರೆ ನಾನು ಹಾಳಾಗ್ತೀನಿ, ಈ ಬೇಸರ ಬರಬಾರದು ಅಂತ ವ್ರತ. ಅದನ್ನ ಬಿಡಿಸಿ ದೆವ್ವ ಏನು ಪರಕೆ ಹಿಡ್ಕೊಂಡು ಓಡಿಸ್ತಾ ಇರ್ಬೇಕು, ಅದನ್ನ ದೆವ್ವ ಬಿಡಿಸ್ತಾರಲ್ಲ, ಚರ್ಬೆ ತಗೊಂಡು ಪರಕೆ ತಗೊಂಡು ಹೊಡೆದು ಹೊಡೆದು ಬಿಡಿಸ್ತಾ ಇರ್ತಾರೆ ದೆವ್ವಗಳನ್ನ. ಹಾಗೆ ನಮ್ಮೊಳಗೆ ದೆವ್ವ ಕೂರಿದೆ, ಬೇಸರ ದೆವ್ವ, ಅದನ್ನು ಬಿಡಿಸಬೇಕಂತೆ. ಏವಂ ವ್ರತಶ್ಚ, ಪ್ರಿಯ ನಾಮ ಕೀರ್ತ್ಯ. ನಮ್ಮ ಸುತ್ತ ಇರುವ ಸ್ವಾಮಿಯನ್ನ ಚೆನ್ನಾಗಿ ಗಾನ ಮಾಡಬೇಕಂತೆ. ಮಾಡ್ತಾ ಅವಾಗ ಏನಾಗುತ್ತೆ, ಪ್ರಿಯನಾಮ ಕೀರ್ತಿ ಆದ್ರೆ ಅವರು ನಮ್ಮಲ್ಲಿ ನಿಂತು ಹೇಗ್ ಹೇಗ್ ಮಾಡಿಸ್ತಾ ಇದ್ದಾನೆ ಎಂಬುದು ನೆನದು ನೆನದು ನೆನದು. ಹರೇ ನೀ ಮಾಡಿಸ್ತಾ ಇದೆಯಪ್ಪ, ನೀ ಮಾಡಿಸ್ತಾ ಇದೆಯೋ, ಬರೋ ಬರೋ ಅಂತ ನಮ್ಮ ಸುತ್ತು ಅವನನ್ನ ಫೀಲ್ ಆಗ್ಬೇಕು ಇದ್ದಾರೆ ಅಂತ. ವಿ ಶುಡ್ ಫೀಲ್ ಹಿಸ್ ಎಕ್ಸಿಸ್ಟೆನ್ಸ್. ಅವನೊಬ್ಬನಿದ್ದಾನೆ ಎಂಬುದು ನಮ್ಮ ಮನಸ್ಸಿಗೆ ಬರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಅವಾಗೇನಾಗುತ್ತೆ, ಜಟಾನುರಾಗ, ದೇವರ ಮೇಲೆ ಆಗ ಸ್ವಲ್ಪ ಅನುರಾಗ ಹುಟ್ಟಲಿಕ್ಕೆ ಶುರು ಆಗುತ್ತಂತೆ. ಅಪ್ಪ ಎಷ್ಟು ಕಾಲ ಅನಿಸುತ್ತೆ ಇರ್ತಾನಲ್ಲ ಇವನು, ಹೇಗಿರ್ತಾನಲ್ಲ ಅಂತ ಅವನ ಮೇಲೆ ಆ ಅನುರಾಗ ಹುರುವ ಹುಟ್ಟುತ್ತಂತೆ. ಅವಾಗೇನಾಗುತ್ತೆ, ದ್ರುತ ಚಿತ್ತ ಉಚ್ಚೈ ಅಸತ್ಯ ಥೋ ರೋದಿತಿ ರೌತಿ ಗಾಯತಿ ಉನ್ಮಾದವ ನೃತ್ಯತಿ ಲೋಕವಾಕ್ಯ. ಈ ವ್ಯಂತ ಮಾಡಿದರೆ ಏನು ಫಲ ಅಂದ್ರೆ, ಇನ್ನೇನು ಫಲ ಇಲ್ಲ, ಇಷ್ಟೇ ಬರೋದು. ಏನ್ ಬರುತ್ತೆ, ನಗುವರು ರೋದಿಸುವರು ನಾಟ್ಯವಾಡುವರು ಬಗೆಯರೋ ಬಡತನ ಭಾಗ್ಯ ಭಾಗವತರು. ಆ ರೀತಿಯಲ್ಲಿ ಭಗವಂತನ ಸ್ಮರಣೆ ಮಾಡುತ್ತಾ ಉಚ್ಚೈ ಹಸತಿ ಗಟ್ಟಿಯಾಗಿ ನಗುತ್ತಾ ಅಳತಾ ಭಗವಂತನ ಚಿಂತನೆ ಮಾಡುತ್ತಾ ಆನಂದವಾಗಿದ್ದು ಬಿಡುತ್ತಾನೆ. ನಾವು ಕೇಳ್ತೀವಿ ದಾಸರು ಗುರುಗಳು ಅಂದ್ರೆ ಹೀಗಿರ್ತಾರೆ, ನಗುವರು ರೋದಿಸುವರು ಅಂತ ಹೇಳ್ತಾರೆ. ಅಲ್ಲ ನಾವು ಹಾಗಾಗ್ಬೇಕಾದ್ರೆ ಏನಾದ್ರೂ ಸ್ವಲ್ಪ ಇದೆಯಾ ಮಾರ್ಗ ಅಂದ್ರೆ, ಇದು ಮಾರ್ಗ ತೋರಿ ಕೊಡ್ತಾರೆ. ಅವಾಗ ಹೇಳ್ತಾರೆ ದೇವನ ಎಲ್ಲೆಲ್ಲಿ ನೋಡ್ಬೇಕು ಹೇಳ್ಬಿಡಿ, ಇವಾಗೆ ನೋಡೋ ಶುರು ಮಾಡಿಬಿಡ್ತೀವಿ, ಪ್ರವಚನ ಆದ ಕೂಡಲೇ ಶುರು ಮಾಡ್ತೀವಿ, ಎಲ್ಲ ಕಡೆ ಹಿಂಗ್ ನೋಡ್ತಾ ಹೋಗ್ತಾ ಇರ್ತೀವಿ, ಎಲ್ಲ ಗೊತ್ತಾಗ್ಬಿಡುತ್ತೆ ಪ್ರವಚನದಿಂದ ಬಂದವರು ಅಂತ ಹೇಳಿ ಅಲ್ವಾ. ಯಾಕೆ ಹೀಗೆ ನೋಡ್ತಾರೆ, ಹಾಗೆ ನೋಡ್ಬೇಕಾಗಿಲ್ಲ, ಮಾಮೂಲಾಗಿ ನೋಡ್ರಿ. ಅಲ್ಲಿ ನೋಟದಲ್ಲಿ ದೇವರನ್ನು ನೋಡಬೇಕೆಂಬ ಭಾವನೆ ಬರಲಿ ಅಷ್ಟ ಸಾಕಷ್ಟೇ. ಹೇಳ್ತಾ ಇದ್ದಾರೆ, ಖಂ ವಾಯು ಮದ್ದಿಂ ಸಲಿಲಂ ಮಹೀಂಚ ಜ್ಯೋತಿಂಶಿ ಸತ್ವಾನಿ ದಿಶೋದ್ರುಮಾದಿ ಸರಿ ಸಮುದ್ರಾಂಶ ಹರಿ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ. ಆಕಾಶ ವಾಯು ಅಗ್ನಿ ನೀರು ಭೂಮಿ ವಿಶೇಷವಾಗಿರತಕ್ಕಂಥ ಜ್ಯೋತಿಂಶಿ ಆ ನಕ್ಷತ್ರ ಮಂಡಲ ಸತ್ವಾನಿ ದಿಶಃ ದ್ರುಮಾದಿ ಗಿಡ ಬಳ್ಳಿ ದಿಕ್ಕುಗಳು ನಾನಾ ಪ್ರಜೆಗಳು ಸರಿ ಸಮುದ್ರಾಂಶ ನದಿಗಳು ಪುಷ್ಕರಣಿ. ಪುಷ್ಕರಕ್ಕೆ ಹೋಗಿದ್ದೀರಾ ಒಳಗೆ ಸ್ನಾನಕ್ಕೆ, ತೀರ್ಥ ನೋಡಿದ್ದೀರಾ, ನಕ್ಷತ್ರಾಕಾರದಲ್ಲಿ ಎಲ್ಲ ಕಟ್ಟಿದ್ದಾರೆ ಹೌದಾ, ನಕ್ಷತ್ರಾಕಾರದಲ್ಲಿದೆ ಅದು. ನೋಡಿದಾಗ ಏನು ಆಲೋಚನೆ ಬಂತು ಹೇಳಿ, ಏನ್ ಬಂತು, ಆಕಾಶ ನೆನಪಾಯಿತು ದೊಡ್ಡದಾಗಿದೆ ಅಂತಾಯ್ತು, ಕಮಲ ನೆನಪಾಯಿತು, ಇನ್ನ ವಿಷ್ಣು ಚಕ್ರ ನೆನಪಾಯ್ತಾ, ಬಾಸ ನಂಗೆ ನೆನಪೇ ಆಗಿಲ್ಲ ನೋಡಿ, ಚೆನ್ನಾಗಿದೆ ವಿಷ್ಣು ಚಕ್ರ ನಂಗೆ ನೆನಪೇ ಆಗಿಲ್ಲ ಸರ್ ಚಹ ನಾಯಿಗೆ ಇದಾಯ್ತು ನೋಡಿ. ಇನ್ನ ಅದು ಬರಬೇಕು ಏನದು ಅಂದ್ರೆ ಆಕಾರದಲ್ಲಿ ಭಗವಂತ, ಪುಷ್ಕರಣಿಯ ಆಕಾರದಲ್ಲಿ ಭಗವಂತ, ನೀರಿನ ಆಕಾರದಲ್ಲಿ ಭಗವಂತ, ಆ ಜಲಚರ ಪ್ರಾಣಿಗಳ ಆಕಾರದಲ್ಲಿ ಸ್ವಾಮಿ ತೀರ್ಥನಾಮಕ ಇದ್ದಾನೆ. ದ್ರವರೂಪಿ ನ ಸಂಶಯ, ದ್ರವರೂಪದಲ್ಲಿ ಸ್ವಾಮಿ ಇದ್ದಾನೆ ಎಂಬ ಎಚ್ಚರ ಬರಬೇಕು. ಬ್ರಹ್ಮದೇವರು ಹೇಳ್ತಾರೆ ಇದ್ದವರು, ಬ್ರಹ್ಮದೇವರು ಈ ಸರೋವರದಲ್ಲಿದ್ದಾರೆ, ಅವರು ತಲ್ಲಿ ಒಳಕೂತಾರೆ ಅಂತೇಳಿ, ಇಲ್ಲ ದ್ರವರೂಪದಲ್ಲೇ ಇದ್ದಾರೆ ಬ್ರಹ್ಮದೇವರಲ್ಲಿ. ಸಮಸ್ತ ರುಜುಗಳು ನಿಂತಿದ್ದಾರೆ, ರುಜು ಪತ್ನಿಯರು ದ್ರವ ರೂಪದಲ್ಲಿ ನಿಂತಿದ್ದಾರೆ, ಇಂಥ ನೀರು ನಿಮಗೆ ಎಲ್ಲಿ ಸಿಗಲ್ಲ ಅದನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಯತ್ಕಿಂಚ ಭೂತಂ ಪ್ರಣಮೇದ ಅನನ್ಯಂ, ಎಲ್ಲ ಏನ್ ನೋಡ್ತೀವಿ ಅಲ್ಲೆಲ್ಲ ಭಗವತ್ ರೂಪವನ್ನು ನೋಡುತ್ತಾ ಸ್ವಾಮಿಯೇ ಆಧಾರವಾಗಿದ್ದಾನೆ ಅಂತ ಚಿಂತನೆ ಮಾಡುತ್ತಾ ಬರಬೇಕು. ಇದು ನೀವು ಮಾಡಬೇಕಾದ ಸಾಧನೆ ಅಂತ ಬೆಳಗ್ಗೆಯಿಂದ ನಿಷ್ಕರ್ಷ ಹೇಳ್ತಾ ಬರ್ತಾ ಇದ್ದಾರೆ. ಬೆಟ್ಟ ಇರುತ್ತಲ್ಲ ನಾವೇನ್ ಮಾಡ್ಬೇಕು ಹೇಳ್ರಿ, ಏನ್ ಮಾಡ್ಬೇಕು ಹೇಳ್ರಿ ಅಂದ್ರೆ, ಹಾ ಇದು ಮಾಡಬೇಕು. ಅದು ಮಾಡಿದ್ರೆ ಏನಾಗುತ್ತೆ, ಭಕ್ತಿ ಪರೇ ಸ್ವೇ ಅನುಭವ ವಿರಕ್ತಿ అన్యత్ర చైష త్రికయేక కాలః ప్రపద్యమానస్య యథాశ్నత స్యుః తుష్టి పుష్టి క్షుదపాయోనుపానుఘాసం. ఇల్లు హెడతారు భక్తి పరే స్వే అనుభవ. ఇది ఊట కొడుతీవల్ల ಊಟ ಕೊಡೋ ಕಾಲಕ್ಕೆ ಏನೇನಿರುತ್ತೆ ನಮ್ಮಲ್ಲಿ? ಹಸಿವೆ ಇರುತ್ತೆ, ಶಕ್ತಿ ಕಡಿಮೆ ಆಗಿರುತ್ತೆ, ನಾಲಿಗೆ ರುಚಿಗಾಗಿ ಒದ್ದಾಡ್ತಾ ಇರುತ್ತೆ, ಮೂರು ಇರುತ್ತೆ, ಹೌದಾ? ಆದರೆ ಒಂದು ತುತ್ತಿಗೆ ಹಸಿವೆ, ಒಂದು ತುತ್ತಿಗೆ ರುಚಿ, ಒಂದು ತುತ್ತಿಗೆ ಪುಷ್ಟಿ, ಚೂರು ಚೂರು ಬರ್ತಾ ಬರುತ್ತೆ, ಹೌದಾ? ಒಂದು ತುತ್ತಿಗೆ ತುಷ್ಟಿ, ಒಂದು ತುತ್ತಿಗೆ ಪುಷ್ಟಿ, ಒಂದು ತುತ್ತಿಗೆ ರುಚಿ, ಹೌದಾ? ಅಲ್ಲ, ತುತ್ತು ತುತ್ತಿಗೆ ಮೂರು ಬರ್ತಾ ಬರುತ್ತೆ. ಅನುಘಾಸಂ, ಒಂದು ತುತ್ತಿಗೆ ಹಸಿ ಹೋಗಿ ಇನ್ನೊಂದು ತುತ್ತಿಗೆ ರುಚಿ ಬರುತ್ತಾ? ಮತ್ತೆ ಮೊದಲ ತುತ್ತು ರುಚಿ ಬಂದಿಲ್ವಾ? ಅಂದ್ರೆ ತುತ್ತು ತುತ್ತಿಗೆ ರುಚಿ ಬರುತ್ತೆ, ಹಾಗೆ ಪುಷ್ಟಿ ಬರುತ್ತೆ, ಹಸಿವೆ ಹೋಗ್ತಾ ಬರುತ್ತೆ. ಮೂರು ಏಕಕಾಲದಲ್ಲಿ ಹೇಗೆ ಬರುತ್ತೋ ಹಾಗೆ ಈ ರೀತಿಯಲ್ಲಿ ಪ್ರಪದ್ಯಮಾನಸ ಯಥಾಶ್ನತಸ್ಯುಹು. ನಾವು ಈ ತರ ಭಗವಂತನ ಸಾಧನೆಯನ್ನ ಮಾಡ್ತಾ ಬಂದರೆ ಅವಾಗ ಭಕ್ತಿ ಪರೇ ಸ್ವೇ ಅನುಭವ, ಶ್ರೇಷ್ಠನಾದ ನಮ್ಮ ಬಿಂಬಮೂರ್ತಿಯ ಅನುಭವ, ವಿರಕ್ತಿ, ಮೂರು ಏಕಕಾಲದಲ್ಲಿ ಬೆಳೀತಾ 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 ಬರುತ್ತೆ. ಈ ಸಾಧನೆ ಶುರು ಮಾಡಬೇಕು, ಶುರು ಮಾಡಿದಾಗಿಂದ ಮಾರ್ಕ್ ಮಾಡ್ಕೋಬೇಕು. ನಮ್ಮ ತಲೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಓಡ್ತಾ ಇದೆ, ಏನ್ ಕಂಡುಕೊಳ್ಳೇ ಬೇಕು 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 ಅಂತ ಬಯಕೆ ಶುರು ಆಗ್ತಾ ಇರುತ್ತೆ. ಇದೆಲ್ಲ ಕಡಿಮೆ ಆಗಿ ಸಾಕು 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 ಎಂಬುದು ಬರ್ತಾ ಇದೆಯಾ ಇಲ್ವಾ, ಅದು ಚೆಕ್, ಕೌಂಟರ್ ಚೆಕ್ ಮಾಡ್ತಾ ಇರಬೇಕಂತೆ. ಅದನ್ನು ಹೇಳ್ತಾ ಇದ್ದಾರೆ. ಇತ್ಯಚ್ಚುತಾಂಗ್ರಿಂ ಭಜತೋನುವೃತ್ಯ ಭಕ್ತಿ ವಿರಕ್ತಿ ಭಗವತ್ ಪ್ರಬೋಧ ಭವಂತಿ ವೈ ಭಾಗವತಸ್ಯ ರಾಜನ್ ತತಃ ಪರಾಂ ಶಾಂತಿ ಮುಪೈತಿ ಸಾಕ್ಷಾತ್. ಈ ರೀತಿಯಲ್ಲಿ ಭಗವಂತನನ್ನ ಚಿಂತನೆ ಮಾಡತಾ ಅನುವೃತ್ಯ, ಗುರುಗಳು ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆಯತಕ್ಕಂಥವನಿಗೆ ಭಕ್ತಿ ವಿರಕ್ತಿ ದೇವರ ಕುರಿತಾದ ತತ್ವಜ್ಞಾನ ಚೆನ್ನಾಗಿ ಬರ್ತಾ ಬರುತ್ತೆ. ಅವಾಗ ತತಃ ಪರಾಂ ಶಾಂತಿಂ ಉಪೈತಿ, ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನು, ಅಂದರೆ ಅಪರೋಕ್ಷ ಜ್ಞಾನವನ್ನ ಪಡೆಯುತ್ತಾನೆ. ಅಂದ್ರೆ ನಮಗೆ ವಿಶೇಷವಾಗಿರತಕ್ಕಂಥ ನಾವು ಮಾಡಬೇಕಾದ ಸಾಧನೆಯ ಸಿಲಬಸ್ ಎಲ್ಲ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ. ಒಬ್ಬರು ಕೊಟ್ಟು ನೋಡಯ್ಯ ಇಷ್ಟು ಮಾಡು. ಅವಾಗ ರಾಜ ಹೇಳಿದ, ಈ ಭಕ್ತಿ ಮಾಡ್ತಾರಲ್ಲ, ಭಕ್ತಿ ಮಾಡುವವರ ಲಕ್ಷಣವೇನು, ಭಕ್ತಿ ಮಾಡುವವರಲ್ಲಿ ಮನಸ್ಸಿನಲ್ಲಿ ಏನೇನಂತ ಬರ್ತಾ ಇರುತ್ತೆ, ಹೇಗಿರುತ್ತೆ? ಅದರಲ್ಲಿ ಉತ್ತಮ ಭಕ್ತರು ಅಂದ್ರೆ ಹೇಗಿರ್ತಾರೆ, ಮಧ್ಯಮ ಭಕ್ತರು ಅಂದ್ರೆ ಹೇಗಿರ್ತಾರೆ, ಅಧಮ ಭಕ್ತರು ಅಂದ್ರೆ ಹೇಗಿರ್ತಾರೆ, ಅವರ ಲಕ್ಷಣಗಳೇನು ತಿಳಿಸಿ. ಅವಾಗ ಹೇಳ್ತಾರೆ, ಸರ್ವಭೂತೇಶು ಯಃ ಪಶ್ಯೇತ್, ಹರಿ ಎಂಬುವರು ಹೇಳುತ್ತಾರೆ, ಭಗವತ್ ಭಾವಮಾತ್ಮನ ಭೂತಾನಿ ಭಗವತ್ಯಾತ್ಮನಿ ಯೇಷ ಭಾಗವತೋತ್ತಮ. ಇಲ್ಲಿ ಹೇಳ್ತಾರೆ, ಸರ್ವಭೂತೇಶು, ಈ ನೋಡಿದ ಎಲ್ಲಾ ಪ್ರಾಣಿಗಳಲ್ಲಿ, ಎಲ್ಲಾ ಚೇತನರಲ್ಲಿ, ಎಲ್ಲಾ ಜಡದಲ್ಲೂ ತನ್ನ ಒಳಗಿರುವ ಬಿಂಬನನ್ನೇ ಸರ್ವತ್ರ ನೋಡುತ್ತಾ ಯಾರು ಬರ್ತಾರೋ, ಅಂದರೆ ಅಭ್ಯಾಸ ಇದು, ನನ್ನೊಳಗೆ ನಾನಂತೂ ನನ್ನ ಶರೀರ ಕದಲತಾ ಇದೆ, ಶರೀರ ಕದಲ್ತಾ ಇದೆ, ನನ್ನ ಇಂದ್ರಿಯಗಳೆಲ್ಲ ಚರಣವರಣ ಆಗ್ತಾ ಇದೆ, ನನ್ನಲ್ಲಿ ದೇವರಿರಲೇಬೇಕು, ಹೆಣ ಅಲ್ಲಿಲ್ಲ, ನನ್ನಲ್ಲಿ ಇದೆ, ಇನ್ನ ಹೆಣ ಆಗ್ಲಿಲ್ಲ ಅಂದ್ರೆ ದೇವರಿದ್ದಾರೆ ಅಂತರ್ಥ. ಹಾಗೆ ನನ್ನಲ್ಲಿ ಯಾರಿದ್ರೆ ನನ್ನಲ್ಲಿ ಚರಣವರಣ ಆಗ್ತಾ ಇದೆಯೋ, ಎದುರಿ ಅವರು ಕಾಣಿಸ್ತಾ ಇದ್ದಾರೆ, ಅವರಲ್ಲೂ ದೇವರು ಸರದರ ಕೃಷ್ಣ ಅರ್ಪಣ, ಇನ್ನ ಸರದಿಲ್ಲ, ಎಲ್ಲರೂ ಊಟ ಏನು ಹಾಲು ಕುಡಿಯುತ್ತಾರೆ, ಊಟ ಮಾಡುತ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ದೇವರಿದ್ದಾರೆ ಅಂತ ಅರ್ಥ. ಅಂದ್ರೆ ದೇವರು ಹೇಗೇಗ್ ಮಾಡಿಸ್ತಾ ಇದ್ದಾರೆ ಒಂದು ನೋಡಿ, ಇದು ಯಾರಿಗೆ ಗೊತ್ತಿರ ನಿಮ್ಗೆ? ಎಲ್ಲರೂ ತದುತ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ, ಅವರಲ್ಲೂ ದೇವರು ಇದ್ದಾರೆ, ಇದ್ದೇ ಇರ್ಬೇಕಲ್ಲ, ಗೊತ್ತಾ ನಿಮಗೆ? ನೆನಪೆಷ್ಟು ಕಾಲ ಬರ್ತಾ ಇದೆ? ದೇವರಿದ್ದಾರೆ ಇದ್ದಾರೆ ಇದ್ದಾರೆ ಅಂತ ನೆನಪು ಬರ್ತಾ ಇದೆಯಾ? ಇಲ್ಲ, ಇವರಿದ್ದಾರೆ 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 ಅಂತ ಬರ್ತಾ ಇದೆ. ಅವರೊಳಗೆ ದೇವರಿದ್ದಾರೆ ಎಂಬುದು ಹೊಳಕ್ಕೆ ಕೃತಾರ್ಪಣೆ ಆಗೋಬಿಟ್ಟಿದೆ. ಅದನ್ನ ಪ್ರಯತ್ನ ಪೂರ್ವಕವಾಗಿ ನೋಡಬೇಕಂತೆ. ಯಾರು ಕದರಿದ್ರು ಯಾರು ನೋಡಿದ್ರು, ಹಾ ಸ್ವಾಮಿ ಮಾಡಿಸ್ತಾ ಇದ್ದಾರೆ, ಸ್ವಾಮಿ ಮಾಡಿಸ್ತಾ ಇದ್ದಾರೆ. ಎಷ್ಟು ಕಾಲ ನೋಡ್ಬೇಕ್ರಿ? ಎಂಟು ದಿನ ಕೈಕಾಲ ಕಾಣಿಸ್ತಾರೆ, ಹೋಗ್ತಾ ಇರ್ತಾರೆ. ಪ್ರತಿ ಸಲ ಹೀಗೆ ಅನ್ಬೇಕಾ? ಏನು ಕೆಲಸ ಇಲ್ವಾ? ಅಂದ್ರೆ ಇದೇ ಕೆಲಸಕ್ಕೆ ಬಂದದ್ದು ನಾವು, ಬೇರೆ ಕೆಲಸ ಇಲ್ಲ. ನಾವು ಇದನ್ನು ಬಿಟ್ಟು ಬೇಡದ ಕೆಲಸ ಎಲ್ಲ ಮಾಡ್ತಾ ಇರ್ತೇವೆ. ಅವನನ್ನೇ ಹುಡುಕೋದು. ವಿಂದಂತಿ ಆತ್ಮಾನ ಆತ್ಮಸ್ಥಂ ಮಥಿತ್ವ ಕವಯೋಂತತಃ. ಕವಿಗಳೆಲ್ಲ ಈ ರೀತಿ ವಿಶೇಷವಾಗಿ ಮಥನ ಮಾಡಿ 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 ಭಗವಂತನ ನೋಡತಾ ಇರುತ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲಾ ಕಡೆ ನನ್ನೊಳಗಿರುವ ಭಗವಂತನೇ ಎಲ್ಲಾ ಕಡೆ ಇದ್ದಾನೆ. ಎಲ್ಲವೂ ದೇವರೊಳಗೆ ನಿಂತಿವೆ. ದೇವರಿಲ್ಲದಿದ್ರೆ ಯಾರಿಗೂ ಎಕ್ಸಿಸ್ಟೆನ್ಸ್ ಇಲ್ಲ. ಅವ ಸರದ್ರೆ ಬಿದ್ದೋಗ್ತಾರೆ. ಎಲ್ಲರ ಸುತ್ತು ವಿರಾಟ್ ರೂಪ ಇದ್ದಾನ? ಎದ್ದು ಶರೀರ ಧಾರಣೆ ಮಾಡಿದ್ದಾನ? ನಮಗ ಶರೀರ ಹಿಡ್ಕೊಳ್ಳಿಕ್ಕಾಗತ್ತಾ? ಆಗಲ್ಲ. ಮತ್ತೆ ಅವ ಸರದ್ರೆ ದೇಹ ಹೋಗ್ತಾರೆ. ಅದು ನೋಡ್ತಾ ಬರಬೇಕು. ಹೌದಾ? ಅದನ್ನು ಹೇಳ್ತಾರೆ. ಅಂಥವ್ರು ಭಾಗವತೋತ್ತಮ. ಇನ್ನು ಮಧ್ಯಮರು ಅಂದ್ರೆ ಎಲ್ಲರಲ್ಲಿ ಭಗವಂತ ಇದ್ದಾನೆ ಎಂಬ ನೋಟದಿಂದ ಎಲ್ಲರನ್ನೂ ಭಗವಂತನ ವಿಶೇಷವಾಗಿ ಚಿಂತನೆ ಮಾಡುವವನೇ ಭಾಗವತೋತ್ತಮ. ಇನ್ನು ಮಧ್ಯಮರು ಅಂದ್ರೆ ಯಾರು ಅಂತ ಹೇಳ್ತಾರೆ. ಈಶ್ವರೇ ತದಧೀನೇಶು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪೋಪೇಕ್ಷಾ ಯಃ ಕರೋತಿ ಸ ಮಧ್ಯಮ. ದೇವರಲ್ಲಿ ಪ್ರೇಮ, ಅವರ ಅಧೀನರಾದವರಲ್ಲಿ ಮೈತ್ರಿ, ಇನ್ನ ಬಾಲಿಶರಲ್ಲಿ ಚಿಕ್ಕವರಲ್ಲಿ ಕೃಪಾ, ಇನ್ನ ದ್ವೇಷ ಮಾಡುವವರಲ್ಲಿ ಉದಾಸೀನ. ಇದು ಮಾಡುವವ ಮಧ್ಯಮ ಅಂದ್ರು. ಅಂದ್ರೆ ಇವ್ರು ಹೀಗೆ ಇವ್ರು ಹೀಗೆ ಇವ್ರು ಹೀಗೆ ಅಂತ ಬಂದಾಗ ಇವರೇ 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 ಅಂತ ಬರ್ತಾ ಇದೆ. ಅಲ್ಲಲ್ಲಿ ಅಲ್ಲಲ್ಲಿ ಹಾಗೆ ಮಾಡ್ತಾ ಬರ್ತಾನ ಮಧ್ಯಮ ಅಂದ್ರು. ಇನ್ನು ಮೂರನೇವರು ಇರ್ತಾರೆ. ದೇವರು ಪೆಟ್ಟಿಗೆಯಲ್ಲಿ ಮಾತ್ರ ದೇವರನ್ನು ನೋಡುತ್ತಾರೆ. ಮನುಷ್ಯರಲ್ಲಿ ದೇವರನ್ನ ನೋಡೋ ಅಭ್ಯಾಸವೇ ಇರಲ್ಲ. ಮನುಷ್ಯರಂದ್ರೆ ತೃಣಕ್ಕಿಂತ ಕಡಿಮೆ ಆಗಿರುತ್ತೆ. ಅಂಥವ್ರೆ ಅವ್ರು ಭಕ್ತರೆ ಪಾಪ. ಗಂಟೆ ಬಾಸಿ ಬಾಸಿ ಪೂಜೆ ಮಾಡ್ತಾ ಇರ್ತಾರೆ. ಪಕ್ಕದವ್ರು ನೋಡಿದ್ರೆ ಮಡಿ ಆಚೆಗೆ ಮಡಿ ಇರುತ್ತಲ್ಲ. ನಾ ಮಡಿ ಇರೋದಿಲ್ಲ, ನಾನು ಮಡಿ ಮಾಡ್ತೇನೆ, ನೀವು ಮಾಡ್ತಾ ಇದ್ದೀರ. ಆದರೆ ನಾವು ಮಾಡುವ ಆಚಾರ, ಮಡಿ, ಪೂಜಾ, ಏನು ಅನುಷ್ಠಾನ, ಅದು ನಮ್ಮನ್ನ ಮೇಲಕ್ಕೆ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗೋದಾಗಿರಬೇಕು. ಪ್ರದರ್ಶನೆ ಆಗಬಾರದು, ಇನ್ನೊಬ್ಬರಿಗೆ ನೋವು ಕೊಡಬಾರದು. ಬಹಳ ಜನ ಹೊಸವರು ಇರ್ತಾರೆ, ಅವರಿಗೆ ಮಡಿ ಪರಿಚಯ ಇರಲ್ಲ, ಮಡಿ ಮೈಲಿಗೆ ಪರಿಚಯ ಇರಲ್ಲ. ಏನೋ ಚೆನ್ನಾಗಿ ಕಾಣಿಸ್ತೀವಿ, ಏನೋ ಜೀವನದಲ್ಲಿ ಮಾಮೂಲಾಗಿ ಬದುಕಿ 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 ಯಾವುದೋ ಒಂದು ಕ್ಷಣದಲ್ಲಿ ನಾವು ಹೋಗೋಣ, ಈ ದೇವರದ್ದು ಮಾಡೋಣ ಅಂತ ಏನೋ ಬುದ್ಧಿ ಬರುತ್ತಪ್ಪ. ಮಠಕ್ಕೆ ಬಂದ್ಬಿಡ್ತಾರೆ, ಮಠಕ್ಕೆ ಹೋಗಿ ಎಲ್ಲೊಂದು ಕಡೆ ಬರ್ತಾರೆ. ಆ ಬಂದಾಗ ಇವ್ರು ಯಾವುದೋ ಒಣಗ ಹಾಕಿರ್ತಾರೆ ಮಡಿ. ಆ ಒಣಗ ಹಾಕಿದ ಕಾಲಕ್ಕೆ ಇವ್ರು ಬರೋ ಕಾಲಕ್ಕೂ ಬಂದು ಚೂರು ಇನ್ನ ಮುಟ್ಕೊಂಡಿರಲ್ಲ, ಪಕ್ಕದಲ್ಲಿ ಬರ್ತಾ ಇರ್ತಾರೆ. ಆವಾಗ 20 ಜನ ಏಯ್ ಅಂತ ಕೂಗಿಬಿಟ್ಟು ಮಡಿ ಗೊತ್ತಿಲ್ಲ ನಿಂಗೆ, ಮನುಷ್ಯನ ನೀನು ಹೇಗ್ ಬರ್ತಾ ಇದೀಯಾ, ಅನ್ನ ತಿಂತೀಯ? ಇದು ಮಾಡೋ ಹೊತ್ತಿಗೆ ನಾನು ನಾಳೆಯಿಂದ ಮಠಕ್ಕೆ ಬರಲ್ಲ ಅಂತ ದೀಕ್ಷಾ ಬೆಳೆಯುತ್ತೆ ಅವರಿಗೆ. ಅಂಥವರೇ ತುಂಬಾ ಸಿಕ್ಕರು ನನಗೆ. ನಾವು ಮಠಕ್ಕೆ ಬರಲ್ಲ, ಎಲ್ಲಿಗೂ ಬರಲ್ಲ. ಈ ಮಡಿ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲಿ ಹೋದ್ರು ಎಲ್ಲರೂ ಬೈತಾ ಇರ್ತಾರೆ ನಮ್ಮನ್ನ, ನಾವ್ಯಾಕೆ ಬರಬೇಕು? ಅದಕ್ಕೆ ಮಡಿ ಮಾಡಬೇಕು. ಗೊತ್ತಿಲ್ಲದವರಿಗೆ ಅದರಲ್ಲಿ ಆದರ ಹುಟ್ಟುವಂತೆ ಆದರದಿಂದ ತಿಳಿಸಿಕೊಡ್ತಾ ಬರಬೇಕು ಅಂದ್ರು. ಅಂದ್ರೆ ಮೈಲಿಗೆ ಮುಟ್ಬಿಟ್ರೆ ಅವ್ನು ಆದರಿಂದನ ಹೊಡೆಯೋದನ್ನೇ ಮನೆಯಲ್ಲಿ ಮತ್ತೆ ಸ್ನಾನ ಮಾಡಬೇಕಲ್ಲ ಅಂದ್ರು. ಸಿಟ್ಟು ಬರೋದೇ ದೊಡ್ಡ ಮೈಲಿಗೆ, ಸಿಟ್ಟಕ್ಕಿಂತ ಮೈಲಿಗಿನ್ನೇ ಯಾವುದಿದೆ ಅಂದ್ರು. ಅದನ್ನ ಹೇಳ್ತಾರೆ ಜಗನ್ನಾಥದಾಸರ ಚರಿತ್ರೆಯಲ್ಲಿ ಬರುತ್ತೆ. ಅಲ್ಲೆಲ್ಲ ಏನು ಮಾನವಿ ಸಿಂಧನೂರು ಆ ಕಡೆ ಎಲ್ಲ ಬಾವಿ ಇರುತ್ತೆ, ಬಾವಿ, ಇಳಿಯೋ ಬಾವಿ. ಅದರಲ್ಲಿ ಮೇಲಿಂದ ನೋಡಿದ್ರೆ ನಿಮಗೆ ಚಂದ್ರ ಇವಾಗ ನೋಡಿದ್ದೀರಾ, ಅಲ್ಲಿ ನೋಡ್ಬೋದು. ನೀರು ಚಂದ್ರನಂತೆ ಕಾಣಿಸ್ತಾ ಇರುತ್ತೆ ಆಳವಾಗಿ, ಇಷ್ಟೇ ಇಷ್ಟು ನೀರು ಇಳಿದು ಹೋಗಿ ಇಳಿಯೋ ಬಾವಿ ಅಂತ ಇಳಿದೇ ಹೋಗ್ತಾ ಇರ್ಬೇಕು ಒಳಕ್ಕೆ. ಅಲ್ಲಿಂದ ನೀರು ತರೋಟೊತ್ತಿಗೆ ಬಂದು ದೇವರ ಪೂಜೆ ಮಾಡಬೇಕಾಗಿಲ್ಲ, ಅವಾಗೇ ದೇವರು ಕಾಣಿಸ್ಬಿಡ್ತಾರೆ. ಆ ಪಾವಟಿಗೆಲ್ಲ ಹತ್ತಿ ಬರೋಟೊತ್ತಿಗೆ ದೇವರೇ ಕಾಣಿಸ್ತಾ ಇರ್ತಾರೆ. ಅವದೇನ್ರಿ ಆಚಾರ್ಯ, ಅದ್ಭುತವಾಗಿರುತ್ತೆ. ಯಾಕಂದ್ರೆ ಅವರ ಆ ಪ್ರಾಂತದವರೇ. ಅಂತ ಕಡೆ ದಾಸರು ಆ ಪಾಪ ವಯಸ್ಸಾಗಿದೆ, ಕಡಗಿಂದ ನೀರು ಹಿಡ್ಕೊಂಡು ಹೊತ್ಕೊಂಡು ಬರ್ತಾ ಇದ್ದಾರೆ, ಕೊನೇ ಪಾವತಿ ಇನ್ನೇನು ಬಂದ್ಬಿಡ್ಬೇಕು. ಅವಾಗ ಯಾರೋ ಹುಡುಗ ಬಾಯಿ ನೀರು ಹಾಕೊಂಡು ತೂ ಅಂತ ಹೋಗಿದ್ರು. ಏನ್ ಮಾಡ್ಬೇಕು, ಅವ್ನು ಹಿಡ್ಕೊಂಡು ಹೊಡೆದು ಹೊಡೆದು ಅವರಪ್ಪ ಅನ್ನೋರು ಹೇಳಿ ಬರಬೇಡ ಅಂತ ಹೇಳಿ ಅಲ್ಲೆಲ್ಲ ಚೈನ್ ಹಾಕ್ಸಿ ಏನು ಮಾಡಿಲ್ಲ. ಸರಿಪ್ಪ ಮತ್ತ ಸ್ನಾನಕ್ಕೆ ಹೋದ್ರು. ಏನಿದೆ ದಾಸರ ಚೂರು ಬುದ್ಧಿ ಇಲ್ಲ, ನಮ್ ಕರಣ ಸ್ವಲ್ಪ ಶಿಫ್ಟ್ ಮಾಡಿ ಬೈದೆಲ್ಲ ಮಾಡಿ ಚೆನ್ನಾಗಿರ್ತಾ ಇತ್ತಲ್ಲ, ಈ ಸ್ನಾನಕ್ಕೆ ಹೋಗಿ ತಪ್ಪಿತ್ತಲ್ಲ ನೋಡಿ ಅವ್ರು ಗೊತ್ತಿಲ್ಲ. ಹಾಗೆ ಹೋದ್ರು ಸ್ನಾನಕ್ಕೆ, ತಿರುಗಾ ಬರ್ತಾರೆ ಆ ಹುಡುಗ ತಿರುಗಾ ಹೋಗಿಡ್ತಾರೆ. ಇದರಲ್ಲಿ ವಿಶೇಷ, ಅವರು ಯಾರ ಹುಡುಗ ಅಂತಲೂ ನೋಡ್ತಾ ಇಲ್ಲ. ಇಷ್ಟೇ ಚಿಂತನೆ ಹೊರದ್ದು, ಹುಡುಗ ಉಗುಳೋದಲ್ಲ, ನನ್ನ ಸ್ವಾಮಿ ಯಾಕೋ ಹೀಗ್ ಮಾಡಿಸ್ತಾ ಇದ್ದಾನೆ, ನನ್ನ ಕರ್ಮ ಇದೆ, ನಾನು ಮತ್ತೆ ಸ್ನಾನ ಮಾಡಬೇಕಾಗಿದೆ ಅಂತ ಮತ್ತಾ ಹೋದ. ಎಂಟು ಸಲ ಆಯ್ತು, ಎಂಟು ಸಲ ಆದ ಕೂಡಲೇ ಆಗ ತಲೆ ಎತ್ತಿದ್ದರಂತೆ, ಸಿಟ್ಟಿಂದಲ್ಲ, ಯಾಕೆ ಹುಡುಗ ನನ್ನ ಇಷ್ಟ ಮಾಡ್ತಾನೆ, ಏನ್ ನಾನು ಇವನಿಗೆ ದ್ರೋಹ ಮಾಡಿದೆ, ಯಾರೇ ಹುಡುಗ ಅಂತ ನೋಡಿದ್ರೆ ದೇವರು ಪೆಟ್ಟಿಗಾಗಿರ್ಬೇಕಾದ್ರೆ ಇವನಿಗೆ ನಿಂತಿದ್ದಾನೆ ಕೃಷ್ಣ. ಅದು ನೋಡಿ ಸ್ವಾಮಿ ಈ ತರನೂ ಮಾಡೋದುಂಟೆ, ನೀವು ಹುಡುಗಿಯನ್ನ ಲಕ್ಷಣ ಹೋಗ್ತೀರಲ್ಲಯ್ಯ, ಎಚ್ಚರ ಕೊಡ್ದಂಗೆ ಎಂಟು ಸಲ ಸ್ನಾನ ಮಾಡಿದೆಯಲ್ಲೋ ಅಂದ್ರೆ ನಗತಾ ಕೈ ಹಿಡಿದು ಕರ್ಕೊಂಡು ಹೋದ ಸ್ವಾಮಿ ಅಂತ ಹೇಳ್ತಾರೆ. ಆ ತರ ಅಲ್ಲಿ ಪರೀಕ್ಷಾ, ಇವರಲ್ಲಿ ಸಿಟ್ಟು ಎಷ್ಟು ಬೇಗ ಬರುತ್ತೆ ಟೆಸ್ಟ್ ಮಾಡ್ತಾ ಇರ್ತಾನೆ. ಅಲ್ಲ ಅವನನ್ನ ಯಾರಾದ್ರೂ ಮಾಡಿದ್ರೆ ಮಾಡಿದ್ರು ದೂರ್ವಾಸರು ಏನು ಪಾಯಸದ ಪಾತ್ರೆಯ ದೇವರ ಮೇಲೆ ಹಾಕಿಬಿಡ್ತಾರೆ, ಎಲ್ಲ ಮಾಡಿ ಸಿಟ್ಟು ಬರುತ್ತಾ ಅಂತ ನೋಡುತ್ತಾರೆ, ನಗತಾ ಇರ್ತಾನೆ. ಅರ್ಥಯ್ಯ ಯಾಕೆ ಹೇಳಿದ್ರು, ನಮ್ಮಲ್ಲಿ ಸಿಟ್ಟು ಹೋಗಬೇಕಾದರೆ ಸಿಟ್ಟಿಲ್ಲದ ಸ್ವಾಮಿಯನ್ನ ಸ್ಮರಣೆ ಮಾಡಿದರೆ ನಮ್ ಸಿಟ್ಟು ಹೋಗುತ್ತೆ, ಇದೇ ಸೀಕ್ರೆಟ್ ಅಂತ ಹೇಳಿಬಿಡುತ್ತಾರೆ. ಸರಿ ಇಷ್ಟೆಲ್ಲ ಹೇಳುತ್ತ ಅರ್ಚಾಯಾಮೇವ ಹರಯೇ ಪೂಜಾನ್ಯ ಶ್ರದ್ಧೆಯೇಹತೆ ನ ತದ್ಭಕ್ತೇಶು ಚಾನ್ಯೇಶು ಸಭಕ್ತ ಪ್ರಾಕೃತ ಸ್ಮೃತ. ಬರೇ ಪ್ರತಿಮಾದಲ್ಲಿ ಸಾಲಿಗ್ರಾಮದಲ್ಲೇ ದೇವರನ್ನು ನೋಡೋದು, ಭಕ್ತರಲ್ಲಿ ಮಿಕ್ಕವರಲ್ಲಿ ದೇವರನ್ನ ನೋಡೋ ಪ್ರಸಕ್ತಿಯೇ ಇಲ್ಲ. ಅವ ಅಧಮ ಭಕ್ತ ಪ್ರಾಕೃತ ಭಕ್ತ ಅಂತ ಹೇಳ್ತಾ ಇದ್ದಾರೆ. ಈ ವಿಷಯ ಬಂದಾಗ ನಮ್ಮ ಜ್ಞಾನಿಗಳಾಗಿರ್ತಕ್ಕಂಥ ಜಮಖಂಡಿ ವಾಜರಾಜಾಚಾರ್ಯ ಅವರ ಮನೆಗೆ ಹೋಗಿದ್ದೀರಾ? ಬಳ್ಳಾರಿಯಲ್ಲಿ ಸತ್ಯನಾರಾಯಣ ಪೇಟೆಯಲ್ಲಿದೆ, ನೋಡ್ದಂಗಿದ್ದ ಹೋಗಿ ನೋಡಿ ಬನ್ನಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅವರು ಪೂಜಾ ಮಾಡಿ ಪ್ರತಿಮೆಗಳು ನೋಡಿದ್ರೆ ತಲೆಸುತ್ತ ಬರುತ್ತೆ. ವಿಶೇಷ ಸನ್ನಿಧಾನ, ಪ್ರತಿಮಾಗಳ ಸಂಖ್ಯೆನೂ ಹಾಗೆ ಇದೆ, ಆ ಮಾಡಕ್ ತುಂಬಾ ಪ್ರತಿಮಾಗಳೇ, ಅವೆಲ್ಲ ಒಂದು ಜೋಡಿಸೋದ್ರೆ ಸೊಂಟ ಬಿದ್ದ ಹೋಗುತ್ತೆ ಅಷ್ಟು ಪ್ರತಿಮಾಗಳು. ಅದಲ್ಲದೆ ಒಂದು ಹಾಲುಗಲ್ಲಿನ ವೀಣಾಪಾಣಿ ಪ್ರಾಣದೇವರ ಪ್ರತಿಮಾ, ಅದನ್ನು ಅಭಿಷೇಕ ಮಾಡೋ ಕಾಲಕ್ಕೆ ಎತ್ತೋ ಹಾಗೆ ನಂಗೆ ಬಂದಿತ್ತು, ಒಬ್ಬರು ಎತ್ತಲಿಕ್ಕಾಗಿಲ್ಲ, ಮೂರ್ ನಾಲ್ಕು ಜನ ಸೇರ್ಕೊಂಡು ಎತ್ತಬೇಕದನ್ನ. ಅಂಥ ಪ್ರಾಣದೇವರ ಪ್ರತಿಮಾ ಒಂದು. ಇನ್ನೊಂದು ಪ್ರತಿಮಾ ಯಾವುದು ಅಂದ್ರೆ ಸಂಜೀವಿನಿ ಪ್ರಾಣ, ಇವನು ಕೈ ಮುಗಿದುಕೊಂಡಿರುವ ಹಾಲುಗಲ್ಲಿನ ಪ್ರಾಣದೇವರು. ಅದು ಸೋದೆಯಲ್ಲಿ ವಾದಿರಾಜರು ಪ್ರತಿಷ್ಠಾ ಮಾಡಿದ ಪ್ರಾಣದೇವರ ಮುಂದೆ ಒಂದು ಹಾಲುಗಲ್ಲಿನ ಪ್ರಾಣದೇವರಿದ್ದಾರೆ. ಈ ಎರಡೂ ಪ್ರತಿಮೆಗಳನ್ನ ಸರಪಳಿಗೆ ಸುತ್ತಿ ಎದೆಗೆ ಈ ವೀಣಾಪಾಣಿ ಪ್ರಾಣದೇವರನ್ನ ಆ ಕೈ ಮುಗಿದ ಪ್ರಾಣದೇವರ ಬೆನ್ನಿಗೆ ಹಾಕೊಂಡು ನಿತ್ಯ ತಿರುಗಾಡ್ತಾ ಇದ್ರಂತವು ಜಮಖಂಡಿ ಆಚಾರ್ಯ. ತಿರುಗಾಡೋದು ಟ್ರೈನ್ನಾಗ ಹೋಗ್ತಾ ಇದ್ರೆ, ಬಸ್ ಅಲ್ಲಿ ಹೋಗ್ತಾ ಇದ್ರು ಪಕ್ಕದಲ್ಲಿ ಕೂಡಿಸಿಕೊಂಡು ಅದಕ್ಕೊಂದು ಟಿಕೆಟ್. ಅವ್ರು ಹೌದ್ರಿ, ಸತ್ಯವಾದ ವಿಚಾರ. ಟಿಕೆಟ್ ಕಂಡಕ್ಟ್ ಕೇಳ್ತೀನಿ, ಅದಕ್ಕೆ ಟಿಕೆಟ್ ನೀ ಕೊಡು ನಿಮ್ಗೆ ಯಾಕೆ ಅಂತ. ನಮಗೆ ಕಲ್ಲು ಅವ್ರಿಗೆ ಅನ್ನುವಂತ, ಅದಕ್ಕೆ ಇವ್ರಿಗೂ ನನ್ನ ಸ್ವಾಮಿಯೋ ನನ್ನವನು ಆ ಭಾವನೆಗದು ಅದು ಬರುತ್ತಾ ನಮಗೂ ಜನ್ಮದಲ್ಲಿ ಸತ್ರು ಬರಲ್ಲ ಅಂಥವರು. ಅವರ ಮನೆ ದೇವರ ಪೂಜಾ ಅಂದ್ರೆ ನಾಕ್ತಾಸು ಅಷ್ಟು ಪ್ರತಿಮಾ ಸಾಲಿಗ್ರಾಮ ರಾಶಿ ಪೆಟ್ಟಿಗೆ ಕೂತದೆ, ಆ ಪೆಟ್ಟಿಗೆ ತುಂಬಾ ಸಾಲಿಗ್ರಾಮ ನೋಡಬೇಕು, ಜನ್ಮದಲ್ಲಿ ಆ ಸಾಲಿಗ್ರಾಮ ಕಾಣಿಸಲ್ಲ. ಒಂದೊಂದು ಏನು ಎಲೆ ಹೆಸರು ಬಣ್ಣ ಕಪ್ಪು ಬಣ್ಣ, ನೀಲಿ ಬಣ್ಣ, ಎಂಥ ಬಣ್ಣಗಳು, ಅಂತಹ ಬಣ್ಣದಲ್ಲಿ ಸಾಲಿಗ್ರಾಮ ಇರುತ್ತೆ ಎಂಬುದು ಕನಸಲ್ಲಿ ನೋಡಿರಲ್ಲ. ಅಂಥ ಅಪರೂಪದ ಸಾಲಿಗ್ರಾಮಗಳ ಸಂಗ್ರಹ ಇದೆ. ಅಷ್ಟೆಲ್ಲ ಸಾಲಿಗ್ರಾಮ ಪ್ರತಿಮಾ ನಿತ್ಯ ಪೂಜೆ ಆಗ್ಬೇಕು 4 ತಾಸು. ಅವಾಗಲ್ಲಿ ಅವರ ಮನೆಗೆ ಕುಂಟೋಜಿ ದಾಸರು ಅಂತ, ಕುಂಟೋಜಿ ದಾಸರು ಅವರು ಬಂದ್ರು. ಆ ಬಂದಾಗ ಇನ್ನ ಇವರು ದೇವರ ಕಟ್ಟಿ ಬಿಸ್ತಾ ಇದ್ದಾರೆ ಎಲ್ಲರೂ ಅಂದುಕೊಂಡ್ರು. ಆ ದಾಸರು ಬಿಸಿಲಲ್ಲಿ ಬಂದಾರೆ, ಸುಸ್ತಾಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನ ಇವರು ದೇವರ ಪೆಟ್ಟಿಗೆ ಬಿಸ್ತಾ ಇದ್ರೆ 4 ತಾಸು ಕೃಷ್ಣಾರ್ಪಣ, ಹಸಿವೆ ಇಲ್ಲ, ಏನಿಲ್ಲ, ಒದಾಡ್ಬೇಕಪ್ಪ ಅಂತ ಸಂಕಲ್ಪ. ಅವಾಗ ನೋಡಿದ್ರಂತೆ ಬರಬೇಕು ದಾಸರು ಅಂತ ಹೇಳಿ ಕೂಡಿಸಿ ಪೆಟ್ಟಿಗೆ ತೆಗೆದವರು 1 ಸಾಲಿಗ್ರಾಮ ತೆಗೆದು ಅಭಿಷೇಕ ಪೂಜೆ ಎಲ್ಲ 10 ನಿಮಿಷದಲ್ಲಿ ಮುಗಿಸಿ ದೇವರ ಪೆಟ್ಟಿಗೆ ಕಟ್ಟಿಟ್ಟದ್ದೆ. ಆಶ್ಚರ್ಯ ಎಲ್ಲಿಗೆ, 10 ನಿಮಿಷದಲ್ಲಿ ಏನ್ ಮಾಡಿದ್ರು ಪೂಜಾ ಅಂತ. ಹಿಡಿದು ಬಂದ್ರು ದಾಸರನ್ನ ಕರ್ಕೊಂಡು ಹೋಗಿ ಬಿಸಿನೀರು ಕಾಸಿದ್ದು ಚೆನ್ನಾಗಿ ಎರೆದು ಎಲ್ಲ ಮಾಡಿ ಅವರಿಗೆಲ್ಲ ವಿಶೇಷವಾಗಿ ಇದು ಮಾಡಿ ಏನು ನೈವೇದ್ಯ ಮಾಡಿ ಸರಸರಸರ ಊಟಕ್ಕೆ ಹಾಕಿದ್ದೆ. ದಾಸರಂದ್ರಂತೆ ಇದೇನು ದೇವ್ರ ಪೂಜೆ ಮಾಡಿಲ್ಲಲ್ಲ, ಬಹಳ ಸ್ವಲ್ಪ ಮಾಡಿದ್ದೀರಾ. ಹೌದು ಹೌದು, ಅಲ್ಲಿ ಸ್ವಲ್ಪ ಮಾಡಿದೆ, ಇಲ್ಲಿ ವಿಸ್ತಾರವಾಗಿ ಮಾಡುತ್ತಾ ಇದ್ದೇನೆ ಅಂದ್ರೆ. ಇದು ಶರೀರ, ಮನುಷ್ಯ ಶರೀರ ಕದಲೋ ದೇವರ ಪೆಟ್ಟಿಗೆ. ನಮ್ಮ ಒಳಗಿರುವ ದೇವತೆಗಳನ್ನ, ದೇವರನ್ನ ಕದಲದೇ ಇರುವ ಪ್ರತಿಮೆಗಳಲ್ಲಿ ನೋಡಿ ಸಂತೋಷ ಪಡೋರು ನಾವು. ಸಾಕ್ಷಾತ್ತಾಗಿ ದೇವತೆಗಳೇ ಈ ಶರೀರದಲ್ಲಿ ಇದ್ದಾರೆಂಬ ನೋಟ ಇದ್ದವರಿಗೆ ಎಲ್ಲರ ಶರೀರವೇ ದೇವರ ಪೆಟ್ಟಿಗೆ. ಪ್ರತಿಯೊಬ್ಬರೂ ಸಾಲಿಗ್ರಾಮವೇ, ಕದಲೋ ಸಾಲಿಗ್ರಾಮಗಳಿವೆಲ್ಲ. ಆ ಸಾಲಿಗ್ರಾಮ ತಿಂಬಲ್ಲ, ಈ ಸಾಲಿಗ್ರಾಮಗಳೆಲ್ಲ ಕೊಟ್ಟು ಕೊಳ್ಳೆ ಬಾಯಲ್ಲಿ ಹಾಕೊಂಡು ಹಾ 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 ಸಂತೋಷ ಪಡುತ್ತೆ. ಈ ಸಾಲಿಗ್ರಾಮ ಇಂಥ ಸಾಲಿಗ್ರಾಮ ಎಲ್ಲಿ ಸಿಗುತ್ತರಿ, ಅದನ್ನೇ ಹೇಳುತ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಗೃಹಿತ್ವಾಪಿ ಭಕ್ತರ ಲಕ್ಷಣ ಏನು ಹೇಳುತ್ತಾರೆ. ಗೃಹಿತ್ವಾಪಿ ಇಂದ್ರಿಯೈಹಿ ಅರ್ಥಾನ್ ಯೋ ನ ದ್ವೇಷ್ಟಿ ನ ಹೃಷ್ಯತಿ ವಿಷ್ಣೋ ಮಾಯಾ ಇಮಾಂ ಪಶ್ಯನ್ ಸವೈ ಭಾಗವತೋತ್ತಮ. ಇಂದ್ರಿಯಗಳಿಂದ ನಾವಂತ ಇರ್ತೀವಿ, ಅಪ್ಪ ದೊಡ್ಡವರು ಅಂದ್ರೆ ಹೇಗಿರ್ತಾರೋ, ದೊಡ್ಡವರು ಅಂದ್ರೆ ಸಪರೇಟ್ ಆಗಿ ಆಕಾಶದಲ್ಲೇ ಹೋಗ್ತಾ ಇರ್ತಾರೆ, 4 ಕೋಡಿ ಬಂದಿರುತ್ತೆ, ಏನಿಲ್ಲ, ನಮ್ ತರನೇ ಇರ್ತಾರೆ, ನಮ್ ಮಧ್ಯನೇ ಇರ್ತಾರೆ, ನಾವಿದ್ದಾಗ ಊಟ ಮಾಡ್ತಾರೆ, ನಮ್ ಪಕ್ಕದಲ್ಲೇ ಊಟ ಕೂತಿರ್ತಾರೆ, ನಮ್ ತರನೇ ಅವ್ರಿಗೂ ಜ್ವರ ಬರುತ್ತೆ, ನಮ್ ತರನೇ ಮಾಮೂಲಾಗಿರ್ತಾರೆ. ಆದರೆ ಅವರ ದೊಡ್ಡಸ್ತಿಗೆ ಆಲೋಚನಾ ವಿಧಾನದಲ್ಲಿರುತ್ತೆ, ದೊಡ್ಡಸ್ತಿಗೆ ಶಾರೀರಿಕ ದೊಡ್ಡಸ್ತಿಗೆ ಅಲ್ಲ. ಅವರ ದೊಡ್ಡಸ್ತಿಗೆ ಹೇಗೆ ಬಂದಿರುತ್ತೆ ಅಂದ್ರೆ ಇಂದ್ರಿಯೈಹಿ ಅರ್ಥಾಂಗ್ರಹಿತ್ವ. ನಾವು ಊಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ, ಅವರು ಮಾಡ್ತಾ ಇರ್ತಾರೆ. ಹಾ ಹೇಳ್ತಾರೆ, ಯೋ ನ ದ್ವೇಷ್ಟಿ ನ ಹರ್ಷತಿ, ಊಟ ಮಾಡ್ತಾ ಇರ್ತಾರೆ, ಊಟ ಮಾಡುವಾಗ ಅವರಿಗೆ ಸಂತೋಷ ಇರಲ್ಲಂತೆ ದುಃಖ ಇರಲ್ಲಂತೆ. ಅವಾಗ ಅಯ್ಯೋ ರಾಮ ಏನಿಲ್ಲದೆ ಏನು ಊಟ ಮಾಡ್ತಾರೋ, ಸುಖವೂ ಇಲ್ಲ ಅಂದ್ರೆ ಹಾಗಲ್ಲ, ನಾವು ಊಟ ಮಾಡೋ ಕಾಲಕ್ಕೆ ಸುಖ ಆಗ್ತಾ ಇರುತ್ತೆ, ಆ ಸುಖದ ಜೊತೆಗೆ ಇನ್ನೊಂದು ಸುಖ ಆಗುತ್ತೆ ನೋಡಿ, ಇನ್ನೊಂದು ದುಃಖ ಆಗುತ್ತೆ. ಯಾವುದು ಅಂದ್ರೆ ಆ ಪದಾರ್ಥ ತಿನ್ನುವಾಗ ಅದು ಹೊತ್ತೋಗಿದ್ರೆ ದುಃಖ ಆಗುತ್ತೆ, ಚೆನ್ನಾಗಿದ್ರೆ ಸುಖ ಆಗುತ್ತೆ. ಇದೆಲ್ಲ ಮೆನು ಹೇಳಿರ್ತೀವಿ, ಇದು ಮಾಡಬೇಕು ಅಂತ ಮನೆಯಲ್ಲಿ ಬರೋ ಹೊತ್ತಿರದಾಗಿರಲ್ಲ, ಬೇರೆ ಮಾಡಿರ್ತಾರೆ. ಶುರು ಎದ್ದಕ್ಕೆ ಪದಾರ್ಥ ಚೆನ್ನಾಗಿದೆ, ಬಾಯಲ್ಲಿಟ್ಟ ರುಚಿ ಆಗಿದೆ, ಚೆನ್ನಾಗಿದೆ, ರುಚಿ ಬರ್ತಾ ಇಲ್ಲ, ದುಃಖ ಬರ್ತಾ ಇದೆ, ಯಾಕೆ ಬೇಕಾದ್ದು ಬಂದಿಲ್ಲ ಎಂಬ ದುಃಖ. ಅಂದ್ರೆ ಬೇಕಾದ್ದು ಬಂದಿಲ್ಲ ಎಂಬ ದುಃಖ, ಇನ್ನ ಮಾಮೂಲಾಗಿ ಬಂದ್ರು ಅವತ್ತು ಇದ್ದಕ್ಕಿದ್ದಾಗ ಮೆನು ಎಲ್ಲ ಏನು ಅಡಿಗೆ ಎಲ್ಲ ಬೇಕಾಗಿದ್ದೆ ಕೂತಿದೆ, ಖುಷಿಯೋ ಖುಷಿ, ಒಬ್ಬಳಿಸಿ ಒಬ್ಬಳಿಸಿ ತಿಂದದ್ದೆ. ಇದಿರಲ್ಲ ಅವರಿಗೆ ತಿನ್ನುವ ಕಾಲಕ್ಕೆ ಬಾಯಲ್ಲಿ ಏನು ಆ ರುಚಿ ಸುಖ ಬರುತ್ತೆ ಅದು ಕೃಷ್ಣಾರ್ಪಣ ಅಂತ ತಿಂತಾರೆ. ಬೇಕಾಗಿದ್ದು ಬಂದಿಲ್ಲ, ಬೇಡದ್ದು ಬಂತ, ದುಃಖ ಇಲ್ಲ ಸುಖ ಇಲ್ಲ, ಸ್ವಾಮಿ ಕೊಟ್ಟ ಮುಗೀತು. ಅದು ಚೆನ್ನಾಗಿ ಹೇಳ್ತಾರೆ. ಇದು ಅನುಷ್ಠಾನ ಕೆಟ್ಟವರು ಮಹಾನುಭಾವರು ತುಂಬಾ ಜನ ಇದ್ದಾರೆ. ಊಟ ಮಾಡುತ್ತಾ ಇರ್ತಾರೆ, ಒಬ್ಬರು ಊಟ ಮಾಡುತ್ತಾ ಇದ್ರೆ ಪಾಪ ಒಬ್ಬರನ್ನ ಕರೆದಾರೆ, ದಾಸರನ್ನ ಬಡಿಸ್ತಾ ಇದ್ದಾರೆ, ಬಡಿಸಿದ್ರೆ ಸಂತೋಷವಾಗಿ ನಗನಗತ ತಿಂತಾ ಇದ್ದಾರೆ. ಯಜಮಾನನಿಗೆ ಆಹಾ ಅಡಿಗೆ ಚೆನ್ನಾಗಾಗಿದೆ ಅಂತ ಮನಸ್ಸಿಗೆ ಬರ್ತಾ ಇದೆ, ಇನ್ನಾ ಸತ್ವದಿಂದ ಇನ್ನಷ್ಟು ಬಳಸ್ತಾ ಇದ್ದಾನೆ. ದಾಸರು ಸಾಕಪ್ಪ ಅಂದ್ರು. ಇಲ್ಲ, ನನಗಾಗಿ ಹಾಕೋಬೇಕು. ಹೌದಾ, ಹಾಕು. ತಗೊಂಡ್ರು. ತಗೊಂಡ ಮೇಲೆ ಚೆನ್ನಾಗಿದೆಯಾ? ಚೆನ್ನಾಗಿದೆಯಪ್ಪ ಸ್ವಾಮಿ ಸಂಕಲ್ಪ, ಬಹಳ ಚೆನ್ನಾಗಿದೆ. ಆಯಿತು, ಅವರು ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಇವ್ರ ಪ್ರಕಾರ ಕ್ವಾಂಟಿಟಿ ಖರ್ಚಾಯಿತು, ಮಾಡಿದ ಅಡಿಗೆ ಖರ್ಚಾಯಿತು, ದಾಸರಿಗೆ ಹೊಟ್ಟೆ ತುಂಬುದು ಸಂತೋಷ ಬಂತು ಅಂತ ಅವರಿಗೆ. ಆದ್ಮೇಲೆ ಇವ್ರು ಊಟ ಮಾಡಬೇಕಲ್ಲ, ಬಾಯಲ್ಲಿ ಇಟ್ಕೊಂತಾರೆ. ಉಪ್ಪು ಹುಳಿ ಖಾರ ಟಾಪ್ ಪಿಚ್ ಹೋಗ್ಬಿಟ್ಟಿದೆ, ಬಾಯಲ್ಲಿ ಇಟ್ಕೊಳ್ಳಿಕ್ಕಿಲ್ಲ. ಇವರಿಗೆ ಒಳಗೆ ಹೋಗ್ತಾ ಇಲ್ಲ, ಎಲ್ಲ ಹೊತ್ತೋಗಿದೆ. ಉಪ್ಪು ಒಂದಕ್ಕೆ ಹುಳಿ ಒಂದಕ್ಕೆ ಇದು ಏನು ಬಾಯಲ್ಲಿ ಇಟ್ಕೊಳ್ಳಿಕ್ಕಿಲ್ಲ. ಅವಾಗ ಅನ್ಕೊಂತಾರೆ, ಇದು ಹೇಗೆ ತಿಂದ್ರಿ ಇವರು? ಅವರು ನೋಡಿದ್ರೆ ಮುಖದಲ್ಲಿ ಚೂರು ವ್ಯತ್ಯಾಸ ಇಲ್ಲ, ಚೆನ್ನಾಗಿ ತಿಂದ್ರು, ನಗುತ್ತಾ ಇದ್ರು, ಕೂತಿದ್ರು. ಕೇಳಿದ್ರಂತೆ, ಸ್ವಾಮಿ ಈ ಊಟ ನಮ್ಗೆ ಮಾಡ್ಲಿಕ್ಕಾಗಿಲ್ಲ, ನೀವ್ ಹೇಗ್ ಮಾಡಿದ್ರಿ ಅಂದ್ರೆ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ. ಚೆನ್ನಾಗಿರೋದು ಅಂದ್ರೆ ಏನನ್ಕೊಂಡಿಯಪ್ಪ? ಸ್ವಾಮಿ ಮಾಡಿಸಿದಂತೆ ಪದಾರ್ಥ ಆಗುತ್ತೆ, ಅಶ್ವತಂತ್ರರು ನೀವು. ಆ ಸ್ವಾಮಿ ಮಾಡುತ್ತಾನೆ, ಈ ಉಪನ್ಯಾಸ ಕೊಡ್ತೀವಿ ನಾವು, ಅನುಷ್ಠಾನ ಕಿಡಿದಾಗ ಎತ್ತುವಂತ ಹೋಗಿಲ್ಲ ದೇವರು. ಅದಕ್ಕೆ ಏನು ಪದಾರ್ಥ ಬಿದ್ದರೆ ಸ್ವಾಮಿ ಮಾಡಿಸಿದ ಅವನ ಸಂಕಲ್ಪ ಅನುಸಾರ ಆಗತ್ತೆ, ಆಗಿದೆ, ಅದು ತಗೊಳ್ಳೋದೇ. ಮತ್ತೆ ಕೇಳಿದ್ರಂತೆ, ಇದು ನೈವೇದ್ಯಕ್ಕಿಟ್ರ ಇಟ್ಟಿವಿ ಸ್ವಾಮಿ, ದೇವರೇನಾದ್ರೂ ಅಂದ್ರ? ಏನಂದಿಲ್ಲ, ದೇವರೇ ಸುಮ್ಮನೆ ತಿಂದ, ನಾನ್ಯಾಕೆ ತುಂಬೆ ಅನ್ಬೇಕು, ನಾನು ಹಾಗೆ ತಿನ್ಬೇಕಲ್ಲ. ದೇವರಿಗೆ ಇಟ್ಟಾಗ ಇಟ್ಟು ನಾ ಮಾತ್ರ ಬಿಸಾಡಿದ್ರೆ ದೇವರಿಗೆ ಕೆಲಸ ಬಾರದವನ. ಮತ್ತೆ ದೇವರ ನೈವೇದ್ಯ ಆದದ್ದು ಬಿಸಾಡದೆ ತಿನ್ಲೇಬೇಕು, ಕಚ್ಚಾಗ್ಲೇಬೇಕು, ಹೇಗೆ ದುಃಖ ಪಡದೆ, ಇದು ಸಾಧನ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಮುಂದೆ ಹೇಳ್ತಾರೆ, ಯಃ ಕಾಮ ಕರ್ಮ ಬೀಜಾನಿ, ಇನ್ನು ಮುಂದೆ ಹೇಳ್ತಾರೆ, ದೇಹೇಂದ್ರಿಯ ಪ್ರಾಣ ಧಿಯಾಂ ಯೋ ಜನ್ಮಾತ್ಮಯ ಕ್ಷುದ್ಭಯ ತರ್ಷಕೃಚ್ಛೈ ಸಂಸಾರ ಧರ್ಮೈ ಅವಿಮುಖ್ಯಮಾನ ಸ್ಮೃತ್ಯಾಹರೇ ಭಾಗವತ ಪ್ರಧಾನ. ಇಲ್ಲಿ ಹೇಳ್ತಾರೆ, ದೇಹ ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿ ಇದು ಮತ್ತು ವಿಶೇಷವಾಗಿ ಹುಟ್ಟು ಸಾವು ಆದ ಮೇಲೆ ಹಸಿವೆ ಬಾಯಾರಿಕೆ ತೃಷ ವಿಶೇಷವಾಗಿರತಕ್ಕಂಥ ಆಸೆ ನಾನಾ ರೀತಿಯಾದ ಕಷ್ಟಗಳು ಇವೆಲ್ಲ ಸಂಸಾರ ಧರ್ಮಗಳು. ಎಷ್ಟು ಬರ್ತಾ ಇದ್ರು ಕೂಡ ಅದರಿಂದ ಮೋಹಕ್ಕೆ ಅಂದ್ರೆ ಏನು ಮನಸ್ಸಿಗೆ ತಾರದೆ ಶ್ರೀಹರಿಯನ್ನ ಸ್ಮರಣೆ ಮಾಡುತ್ತಾ ಇರಬೇಕು. ಅಂದರೆ ಇಲ್ಲಿ ಸೀಕ್ರೆಟ್ ಹೇಳಿಕೊಡ್ತಾರೆ, ಯಾರಾದರೆ ಇವೆಷ್ಟು ಕಷ್ಟಗಳು ಬಂದರೂ ಕೂಡ ಏನು ಮನಸ್ಸಿಗೆ ತಾರದೆ ಇರ್ತಾರೋ ಅವರು ಭಾಗವತ ಪ್ರಧಾನರು. ಹೇಗ್ರಿ ಮನಸ್ಸಿಗೆ ಬರದಾಗಿರುವುದು? ಇಷ್ಟೆಲ್ಲ ಕಷ್ಟಗಳು ಬಂದ್ರೆ ಅಪ್ಪಪಾತ ಹಾರ್ತೀವಲ್ಲ ಅಂದ್ರೆ ಸ್ಮೃತ್ಯಾಹರೇ ಟ್ಯಾಬ್ಲೆಟ್ ಹಾಕೊಂತಾರಂತವರು. ದೇವರ ಸ್ಮರಣೆ ಎಂಬ ಟ್ಯಾಬ್ಲೆಟ್ ಹಾಕೊಂಡು ಇದು ಯಾವುದು ಬಂದರೂ ಕೂಡ ಖುಷಿಯಾಗಿರ್ತಾರೆ ಅಂತ ಅದೇ ಹೇಳ್ತಾ ಇದ್ರು. ನಮ್ಮ ಶಿರವಾರ ಮತ್ತೆ ಅವರಾಗ್ಲಿ ಯಾರೇ ಅವರೇ ಅವರ ಆ ಜ್ಞಾನಿಗಳ ಚರಿತ್ರೆ ಕೇಳಿದಾಗ ಒಬ್ಬೊಬ್ಬರ ಮನೆಯಲ್ಲೂ ಕೂಡ ದುಃಖ ತಾಂಡವ, ದುಃಖ ತಾಂಡವ. ಅಂಥ ಸ್ಥಿತಿಯಲ್ಲೂ ಕೂಡ ಏನಿಲ್ಲ ಹರೇ ಅಂತ ಭಗವಂತನ ಚಿಂತನೆ ಮಾಡ್ತಾ ಮಾಡ್ತಾ ಹೋದವರೇ ನಾವೆಲ್ಲ ದೊಡ್ಡವರು ಅಂದ್ರೆ ಅವ್ರ ದುಃಖ ಇರಲ್ಲ ಏನಿಲ್ಲ, ಫಸ್ಟ್ ಕ್ಲಾಸ್ ಇರ್ತಾರೆ, ಫೆಸಿಲಿಟಿ ಎಲ್ಲ ಇರುತ್ತೆ, ಯಾವಾಗೂ ದೇವರು ಸ್ಮರಣೆ ಮಾಡ್ತಾರೆ. ಏನಿಲ್ಲ, ನಮಗಿಂತ 100 ಪಟ್ಟಿ ದುಃಖಗಳು ಜಾಸ್ತಿ ಬರ್ತಾ ಇರುತ್ತೆ. ಆ ದುಃಖ ಮನಸ್ಸಿಗೆ ತಾರದೆ ಹರೇ ನೀ ಕೊಟ್ಟಿದೀಯ ಒಳ್ಳೇದಕ್ಕೆ ಅಂತ ಅನುಭವಿಸ್ತಾ ಭಗವಂತನ ಚಿಂತನೆ ಮಾಡುತ್ತಾ ಯಾರಿರ್ತಾರೋ ಅವರನ್ನ ಭಗವದ್ಭಕ್ತರು ಅಂತ ಕರೀತಾರೆ ಎಂದ್ರು. ಅವನ ಒಂದೇ ಅಂತೀವಿ, ಅದು ನಮ್ದಲ್ಲ ಬಿಡ್ರಿ, ಅದು ದೊಡ್ಡವರು ಇರ್ತಾರೆ ಅವ್ರು ಹಾಗಿರ್ತಾರೆ ನಾವು ಹೀಗೆ ಇರ್ತೀವಿ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಲ್ಲ, ನಾವು ಹಾಗಿರಬೇಕಾದ್ರೆ ಏನಾದ್ರೂ ಇದೆಯಾ ಅಂದ್ರೆ ಸ್ಮೃತ್ಯ ಹರೇ ಹರೇ ಬಿಂಬಮೂರ್ತಿಯ ಸ್ಮರಣೆ ಮಾಡುತ್ತಾ ಬಂದ್ರೆ ಆಗುತ್ತೆ. ಏನಂತ ಸ್ಮರಣೆ? ನೀನೇ ಕೊಡತಾ ಇದೀಯ ಅಂದರೆ ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಇವಾಗ ನಮ್ಗೆ ಬಂದಿದೆ ಪ್ರಾಣೇಶ ವಿಠಲ ತಾನೇ ಕೊಟ್ಟನೆಂಬ ಸುಮತಿ ಇದೆ, ಕರುಣೆಯಿಂದ ಕೊಟ್ಟ ಎಂಬ ಸುಮತಿ ಇಲ್ಲ. ಕೊಟ್ಟು ಕೂಡಲೇ ದೇವರದ ಜಗಳಾಟ, ಯಾಕೆ ಕೊಟ್ಟಿ ಯಾಕೆ ಕೊಟ್ಟಿ ಅಂತ ದೇವರ ಮುಂದೆ ಫೋಟೋ ಇಟ್ಕೊಂಡು ಜಗಳಾಡ್ತಾ ಇರ್ತೀವಿ. ದೇವರೇ ಕೊಟ್ಟಾರ ಎಂಬುದಿದೆ, ಯಾಕೆ ಕೊಟ್ಟ ಎಂಬುದಿಲ್ಲ, ಒಳ್ಳೇದಕ್ಕೆ ಕೊಟ್ಟ ಎಂಬುದಿಲ್ಲ. ಅದು ಬಂದ್ರೆ ಸಾಕು, ಸಾಧನ ಮುಗಿದು ಚೆನ್ನಾಗಿದೆ ಅಂತ ಅರ್ಥ. ಅದನ್ನು ಹೇಳ್ತಾ ಇದ್ದಾರೆ, ಇನ್ನ ಹೇಳ್ತಾರೆ. ನಾವು ಅನ್ಕೋತೀವಿ ನಮ್ಮಲ್ಲಿ ನಾನಾ ಆಸೆಗಳು, ಕ್ರೋಧ ಲೋಭ ಎಲ್ಲ ಬರ್ತಾ ಇರುತ್ತೆ. ಈ ದೊಡ್ಡವರು ಏನು ಬರಲ್ಲ, ಫ್ರೆಶ್ ಆಗಿರ್ತಾರೆ, ಅವ್ರ ತಲೆಯಲ್ಲಿ ಏನಿರಲ್ಲ. ಎಷ್ಟಾಗಿರುತ್ತಲ್ಲ ಅಂದ್ರೆ ಅಲ್ಲ, ಅವ್ರಿಗೂ ಬರ್ತಾ ಇರುತ್ತೆ. ಪಾರಂಥ ಕರ್ಮ ಕಟ್ಕೊಂಡು ಬಂದಿರ್ತಾರೆ, ಹೇಳ್ತಾರೆ, ಯಹ ಕಾಮ ಕರ್ಮ ಬೀಜಾನಿ ಪಶ್ಯತ್ಯೇಷಾಂ ಚ ಸಂಭವಂ ವಾಸುದೇವೈಕ ನಿರಯ ಸವೈ ಭಾಗವತೋತ್ತಮ. ಯಾರಾದರೆ ಒಳಗೆ ಸ್ವಾಮಿಯನ್ನು ಸ್ಮರಣೆ ಮಾಡುತ್ತಾ ದೇವರ ಶರಣಾಗತನಾಗಿರ್ತಾರಂತೆ, ಸ್ವಾಮಿ ನನ್ನೊಳಗೆ ನಾನಾ ಇದು ಬರ್ತಾ ಇದೆ ಕಾಯೋ ಅಂತ ಹೇಳಿದಾಗ ಅವಾಗ ಒಳಗೊಳಗೆ ದೇವ ಇವರಲ್ಲಿ ಸಿಟ್ಟು ಬಂದ್ರು, ಲೋಭ ಬಂದ್ರು, ಏನು ಬಂದ್ರು, ನೋಡು 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 ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅಂತ ಅದನ್ನು ತೋರಿಸಿ ಕತ್ತರಿಸಿ ಹಾಕಿಸ್ತಾನಂತೆ. ಅಂದರೆ ವಾಸುದೇವ ಏಕನಿಲಯ, ಭಗವಂತನ ಶರಣಾಗತನಾದ ಕೂಡಲೇ ನಮ್ಮಲ್ಲೂ ಭಗವಂತ ಏನು ಮಾಡುತ್ತಾನೆ, ನೋಡೋ ಸಿಟ್ಟು ಬರ್ತಾ ಇದೆ ಕಡಿಮೆ ಮಾಡು 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 ಅಂತ ಒಳಗೇನೆ ಎಲ್ಲ ಹೇಳಿಕೊಡ್ತಾ ಬರುತ್ತಾನೆ. ಆ ಥರ ಭಗವಂತನ ಪಾದಾರವಿಂದಲನ್ನು ಯಾರು ಶರಣಾಗತರಾಗಿರ್ತಾರೋ ಅವರು ಭಾಗವತೋತ್ತಮ ಹೇಳ್ತಾರೆ. ನ ಯಶ ಜನ್ಮ ಕರ್ಮಭ್ಯಾಂ ನ ವರ್ಣಾಶ್ರಮ ಜಾತಿ ಸನ್ನಿಧೆಸ್ಮಿನ್ನಹಂ ಭಾವೋ ದೇಹೇ ವೈ ಸಹರೆ ಪ್ರಿಯ. ಯಾರಲ್ಲಿ ಜಾತಿಯಿಂದ ಅಹಂಕಾರ ಅಂದ್ರೆ ನಾ ಬ್ರಾಹ್ಮಣರಿ, ನಮ್ದಿಂಥ ವಂಶ ಮುಂದೇನು ಎಂಥ ವಂಶ ಆದ್ರೇನು, ಆ ವಂಶ ಎಂಥದ್ದು, ಅಹಂಕಾರರಹಿತವಾದಂತಹ ಜ್ಞಾನಿಗಳು ಬರೆದಂತಹ ವಂಶ ಅದರಲ್ಲಿ ಬಂದಿದ್ದೀಯ. ಮತ್ತೆ ಬಂದು ಇಂಥ ವಂಶ ಅಂತ ಅಹಂಕಾರದಿಂದ ಬೀಗಿದ್ರೆ ವಂಶಕ್ಕೆ ಅಪಕ್ಷಾದಿ ಬರುತ್ತಲ್ಲ, ಅದಕ್ಕೆ ಆ ವಂಶಕ್ಕೆ ತಕ್ಕಂತೆ ಇರಬೇಕು ಅಂದ್ರೆ ಅಹಂಕಾರ ಇಲ್ಲಾಂಗಿರಬೇಕು. ದೊಡ್ಡ ವಂಶದಲ್ಲಿ ಬಂದ್ರೆ ಸಾಲದು, ಆ ವಂಶಕ್ಕೆ ತಕ್ಕಂತೆ ಅಹಂಕಾರ ಇಲ್ಲದೆ ಇದ್ರೇನೆ ಅದಕ್ಕೆ ಘೋಷಣ. ಅದಕ್ಕೆ ವಂಶ ನಾನಾ ರೀತಿಯಾಗಿರತಕ್ಕಂಥ ಜನ್ಮ ಕರ್ಮಭ್ಯಾಂ, ನಾನಾ ಈಶ್ ದೊಡ್ಡ ಮಾಡಿದೆ ಈ ಸಾಧನೆ ಮಾಡಿದೆ ಅಹಂಕಾರ ಯಾವುದಿರಬಾರದಂತೆ. ಈ ರೀತಿಯಲ್ಲಿ ಅಹಂಭಾವ ಇಲ್ಲವೋ ಯಾರಿಗೆ ಅವರೇ ಹರೇ ಪ್ರಿಯ, ಭಗವಂತನಿಗೆ ಪ್ರಿಯರಾದವರು ಹೇಳ್ತಾರೆ. ಯಾರಿಗೆ ಇವರು ನನ್ನವರು ಅವರು ಬೇರೆಯವರು, ಇದು ನನ್ನ ಸರ್ಕಲ್ ಅದು ಬೇರೆಯವರ ಸರ್ಕಲ್ ಇದ್ಯಾವುದು ಇರಲ್ಲವೋ, ಎಲ್ಲರೂ ನನ್ನವರೇ, ಹರಿಭಕ್ತರೆಲ್ಲ ನನ್ನವರು ಅಂತ ಭಾವನೆ ಇರುತ್ತೋ ಅಂಥವ ಸವೈ ಭಾಗವತೋತ್ತಮ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಎಷ್ಟು ಚೆನ್ನಾಗಿರುತ್ತೆ, ಎಲ್ಲರೂ ನಮ್ಮವರೇ, ಈ ಮಠ ನಂದು ಆ ಮಠ ನಂದು ಎಲ್ಲ ಮಠ ನಂದೇ, ಎಷ್ಟು ಚೆನ್ನಾಗಿರುತ್ತೆ. ಈ ಮಠ ನಂದು ಆ ಮಠ ಅಲ್ಲ, ಇನ್ನು ಕೆಲವು ದೀಕ್ಷಾ ಇರುತ್ತೆ. ಹೌದಪ್ಪ, ಈ ಜನ್ಮದಲ್ಲಿ ಈ ಮಠದಲ್ಲಿ ಹುಟ್ಟಿವಿ, ಈ ಮಠದ ಮೇಲೆ ದೀಕ್ಷಾ ಇರಲಿ, ಇನ್ನೊಂದಿರುತ್ತೆ. ಸ್ವಾಮಿ ಜನ್ಮ ಜನ್ಮಕ್ಕೂ ಈ ಮಠದಲ್ಲೇ ಹುಟ್ಟಿಸಪ್ಪ, ಏನು ಕರ್ಮ, ಈ ಮತದಲ್ಲೇ ಹುಟ್ಟಿಸು, ಮಧ್ವ ಮತದಲ್ಲೇ ಹುಟ್ಟಿಸು ಅಂತ ಸಂತೋಷ, ಚೆನ್ನಾಗಿದೆ. ದೀಕ್ಷಾ ಎಂಥ ದೀಕ್ಷೆ ಗೊತ್ತಾ, ಇನ್ನು ಹೇಳ್ತಾರೆ ಒಬ್ಬಾಕಿ ಬಂದು ನನಗೆ ಕೇಳಿದ್ದು, ನಮ್ಮ ಹುಡುಗಿ ಮದುವೆ ಆಗ್ತಾ ಇಲ್ಲ. ಹೌದೇನಮ್ಮ, ಜಾತಕ ಕೊಟ್ಟರೆ ಯಾರಿಗೆ ಬಂದ್ರೆ ಹೇಳಬಹುದು. ಹಾಗಲ್ರಿ, ನಮ್ಮವರೆಲ್ಲ ಬೇರೆ ಮಠಕ್ಕೆ ಕೊಡೋದೇ ಇಲ್ಲ, ಇದೇ ಮಠದ ಹುಡುಗಾಗಿರ್ಬೇಕು. ಯಾಕೆ ಏನಾಗುತ್ತೆ ಬೇರೆ ಮಠ ಇಲ್ಲ, ಯಾಕೆ ನಮ್ಮ ಹುಡುಗಿ ದೀಕ್ಷಾ ತೊಟ್ಟಿದ್ದಾಳೆ. ನಿಜವಾಗ ಸುಮ್ಮನೆ ಹೇಳ್ತಾ ಇಲ್ಲ, ನಮ್ಮ ಹುಡುಗಿ ದೀಕ್ಷಾ ಹಿಡಿದಿದ್ದಾಳೆ, ಈ ಮಠದಲ್ಲಿರುವಂತಹ ಹುಡುಗನನ್ನೇ ಮದುವೆ ಆಗ್ತೇನೆ, ಇಲ್ಲದಿದ್ರೆ ಮದುವೆ ಆಗದೇನೆ ಇದ್ದು ಬಿಡುತ್ತೇನೆ ಅಂತ ನಮ್ಮ ಹುಡುಗಿ ದೀಕ್ಷಾ ಅಂದು. ಮತ್ತೆ ಆ ದೀಕ್ಷಾ ಒಳ್ಳೆದಲ್ಲಮ್ಮ ಅಂತ ಹೇಳಿಬಿಟ್ಟೆ, ಮದುವೆ ಆಗದೇನೆ ಇರೋದು ಒಳ್ಳೇದು. ಸುಮ್ಮನೆ ಬೇರೆ ಮಠ ಕಟ್ಕೊಂಡು ಅದು ಕಟ್ಕೊಂಡೇ ಒದ್ದಾಡೋಕ್ಕಿಂತ ಆ ಮಠದಲ್ಲಿ ಹಾಗೆ ಇದ್ಬಿಟ್ಟು ಬಹಳ ಚೆನ್ನಾಗಿರುತ್ತಲ್ಲ. ಎಷ್ಟು ದೀಕ್ಷಾ ಅಂತ ಹೇಳಿದರೆ, ಈ ಮಠದಲ್ಲಿ ಹುಟ್ಟಿ ಸತ್ತು ಹೋದ ಮೇಲೆ ಒಂದು ಫೋಟೋ ಹಾಕಿರ್ತಾರಲ್ಲ ಮನೆಯಲ್ಲಿ, ಸತ್ತ ಮೇಲೆ ಆ ಮಠದಲ್ಲಿ ಹುಟ್ಟಲ್ಲ, ಬೇರೆ ಮಠದಲ್ಲಿ ಹುಟ್ಟಿರ್ತಾರೆ, ಈ ಮನೆಗೆ ಬಂದಿರ್ತಾರೆ, ಈ ಮನೆಗೆ ಬಂದ ಕಾಲಕ್ಕೆ ಆ ಮಠದಲ್ಲಿ ದೀಕ್ಷಾ ಬಂದಿರುತ್ತಲ್ಲ, ಈ ಜನ್ಮದಲ್ಲಿ ಈ ಮಠದಲ್ಲಿ ದೀಕ್ಷಾ, ಇನ್ನೊಂದು ಜನ್ಮದಲ್ಲಿ ಆ ಮಠದಲ್ಲಿ ದೀಕ್ಷಾ, ಆ ಮಠದಲ್ಲಿ ದೀಕ್ಷಾ ಇದ್ದ ಇವನೇ ಅಲ್ಲಿಂದ ಈ ಮನೆಗೆ ಬಂದ ಕಾಲಕ್ಕೆ ತಂದೆ, ಇನ್ನು ಜನ್ಮನ ಫೋಟೋ ನೋಡಿ ಕಲ್ಲ ಹಾಕಿ ಕೊಡುತ್ತಾನೆ ಈ ಮಠದ ಅಂತೇಳಿ ಆ ಪರಿಸ್ಥಿತಿ.
ಇದು ವಿಪರೀತಕ್ಕೆ ಹೋಗ್ತಾ ಇದೆ ನಮ್ಮಲ್ಲಿ.
ಹೌದು, ಇರಬೇಕು ಗುರುಗಳಲ್ಲಿ, ಗುರುಮಠದಲ್ಲಿ ದೀಕ್ಷಾ ಇರಬೇಕು. ಅದು ಹೀಗೆ ಕೊಚ್ಚಿಕೊಂಡು ಹೋಗುವಷ್ಟಿದ್ರೆ ಅದು ನಮಗೆ ಅಸಹ್ಯ ಆಗ್ತಾ ಇರುತ್ತೆ. ಇಷ್ಟು ಗುರುಗಳಲ್ಲಿ ಗುರುಮಠದಲ್ಲಿ ಪ್ರಾಣ ಕೊಡುವಷ್ಟು ದೀಕ್ಷಾ ಇರಲಿ, ಹಾಗೆ ಇನ್ನೊಂದು ಮಠದಲ್ಲಿ ಇನ್ನೊಬ್ಬ ಗುರುಗಳಲ್ಲಿ ತಲೆ ಕೊಡುವಷ್ಟು ದೀಕ್ಷಾ ಬರಲಿ, ಎಲ್ಲರಿಗೆ ತಲೆ ತಗ್ಗಿಸುವಷ್ಟು, ಅವರ ಪಾದಕ್ಕೆ ಬೀಳುವಷ್ಟು ದೀಕ್ಷಾ ಇರಲಿ. ಎಲ್ಲಾ ಮಠ ನಂದೇ ಅಂತ ಬಂತ ಸ್ವಾಮಿ ಅನುಗ್ರಹ ಮಾಡುತ್ತಾನೆ. ಆ ಬುದ್ಧಿ ನಮಗೆ ಬರಬೇಕು. ಅದನ್ನು ಹೇಳುತ್ತಾ ಇದ್ದಾರೆ, ನಂದು ಬೇರೆದು ಅಂತ ಯಾರಿಗಿಲ್ಲವೋ ಅವ ಉದ್ಧಾರ ಆಗ್ತಾನೆ. ಕೊನೆಗೆ ಬಿಟ್ಬಿಡ್ತೇನೆ, ಪಾಪ ಆಚಾರ್ಯರು ಚೂರು ಬಿಸಿದಿತ್ತು ಆಗಿ ಕೂತಿದ್ದೀರಾ ಅಥವಾ ಆಗಿಲ್ವಾ? ಆಗಬೇಕಲ್ಲ, ಅದೇ ನೋಡ್ತಾ ಇದ್ದೀನಿ, ಎಲ್ಲರಂಗ ಮುಖದಲ್ಲಿ ಕಾಣಿಸ್ತಾ ಇದೆ, ಡೌಟ್ ಬರ್ತಾ ಇದೆ ನಮಗೆ. ಸರಿಯಪ್ಪ, ತಮಾಷೆ ಹೇಳ್ತಾ ಇರ್ತೀನಿ, ನಿಮ್ಗೆಲ್ಲ ಆಗಿಲ್ಲ, ಸುಮ್ಮನೆ ಹೇಳ್ತಾ ಇರ್ತೇನೆ ನಾನು. ತ್ರಿಭುವನ ವಿಭವ ಹೇತು ವಿಕುಂಠ ಸ್ಮೃತಿ ಅಜೇಶ ಸುರಾಧಿ ವಿಮೃಗ್ಯಾತ್ ನಚಲತಿ ಭಗವತ್ ಪದಾರವಿಂದಾತ್ ಲವ ನಿಮಿಷಾರ್ಥಮಿ ಸ್ಮಸ ವೈಷ್ಣವಗ್ರ. ಜಗತ್ತಿಗೆ ಮಂಗಳ ಉಂಟು ಮಾಡುವ ಬ್ರಹ್ಮಾದಿ ದೇವತನು ಹುಡುಕುವಂತಹ ಆ ಶ್ರೀಹರಿಯ ಪದಾರವಿಂದದಲ್ಲಿ ಅರ್ಧ ನಿಮಿಷವೂ ಕೂಡ ಆಚೆ ಈಚೆ ಹೋಗದೆ ಯಾರ ಮನಸ್ಸು ಇರುತ್ತೋ ಅವನು ವೈಷ್ಣವೋತ್ತಮ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಯಾರ ಮನಸ್ಸು ಶ್ರೀಹರಿಯ ಪಾದದಲ್ಲಿ ಅರ್ಧ ನಿಮಿಷವೂ ಆಚೆ ಈಚೆ ಬರದೆ ಎಲ್ಲಾ ಕೆಲಸ ಮಾಡ್ತಾ ಇದ್ರು ಕೂಡ ಇರುತ್ತೋ ಅವ ವೈಷ್ಣವೋತ್ತಮ. ಇನ್ನೊಂದು ಹೇಳ್ತಾರೆ, ದೇವರ ಪಾದವನ್ನು ಚಿಂತನೆ ಮಾಡಿದ್ರೆ ಏನಾಗುತ್ತೆ ಹೇಳ್ತಾರೆ. ಭಗವತ ಉರು ವಿಕ್ರಮಾಂಘ್ರಿ ಶಾಖಾ ನಖಮಣಿ ಚಂದ್ರಿಕೆಯ ನಿರಸ್ತ ತಾಪೆ ಹೃದಯ ಸಮುಪಸೀದತಾಂ ಪುನಃ ಪ್ರಭವತಿ ಚಂದ್ರ ಇವೋದಿ ತಾಪ. ಬಿಸಿಲು ಬಂದಿತ್ತು, ಭೀಕರ ಬಿಸಿಲು, ಒದಾಡ್ತಾ ಇದ್ರು. ಚಂದ್ರ ಬಂದ, ಚಂದ್ರ ಉದಯಿಸಿದ ಕೂಡಲೇ ಸೂರ್ಯನ ತಾಪ ಇರುತ್ತ, ಎಲ್ಲ ಕೊಚ್ಚಿಕೊಂಡು ಹೋಗ್ಬಿಡುತ್ತೆ. ಹಾಗೆ ಹೃದಯದಲ್ಲಿ ಶ್ರೀಹರಿಯ ಪಾದವನ್ನ ಚಿಂತನೆ ಮಾಡುವಾಗ ದೇವರ ಪಾದದ ಉಗುರಿನಿಂದ ಚಂದ್ರಿಕಾ ಒಳ್ಳೆ ಪ್ರಕಾಶ ಬರುತ್ತೆ. ಅದು ಯಾರ ಹೃದಯಕ್ಕೆ ಸ್ಪರ್ಶ ಆಗಿರುತ್ತೋ ಈ ಸಂಸಾರದ ತಾಪ ಅವರಿಗೆ ತಾಕತ್ತಾ ಇಲ್ಲವೇ ಇಲ್ಲ, ಸಂತೋಷವಾಗಿರುತ್ತಾರೆ. ಇನ್ನು ಕೊನೆಗೆ ಎರಡನೇ ರೀತಿಯಲ್ಲಿ ಹೇಳುತ್ತಾರೆ ನೋಡಿ, ಏನ್ ಹೇಳುತ್ತಾರೆ. ವಿಸೃಜತಿ ಹೃದಯ ನಯಶ್ಚ ಸಾಕ್ಷಾತ್ ಹರಿರವಶಾಭಿಹಿತೋಪಿ ಅಗೌಘನಾಶ ಪ್ರಣಯ ರಚನೆಯ ಧೃತಾಂಘ್ರಿ ಪದ್ಮ ಸಭವತಿ ಭಾಗವತ ಪ್ರಧಾನ ಗುಪ್ತ. ಮೊದಲನೇ ಹಿಡಿದು ಯಾರ ಮನಸ್ಸು ದೇವರ ಪಾದವನ್ನ ಅರ್ಧ ನಿಮಿಷವೂ ಬಿಡಲ್ಲವೋ ಅವ ಭಾಗವತ ಪ್ರಧಾನ ಅಂತ ಹೇಳಿದರು. ಈಗ ಯಾರ ಮನಸ್ಸನ್ನು ದೇವರ ಪಾದ ಅರ್ಧ ನಿಮಿಷವೂ ಬಿಡದೆ ನಿಂತಿರುತ್ತೋ ಮನಸ್ಸಿನಲ್ಲಿ ಅವ ಭಾಗವತ ಪ್ರಧಾನ ಅಂದ್ರು. ಎರಡು ಒಂದೇ ಅಲ್ಲ, ನಮ್ಮ ಮನಸ್ಸು ದೇವರಲ್ಲಿ ನಿಲ್ಲೋದಕ್ಕೂ ದೇವರ ಪಾದ ನಮ್ಮ ಮನಸ್ಸಲ್ಲಿ ನಿಂತ್ರೆ ಅನ್ನದಲ್ಲಿ ಹುಳಿ ಹಾಕಿದ್ರೇನು, ಹುಳಿಯಲ್ಲಿ ಅನ್ನ ಹಾಕಿದ್ರೇನು, ಹುಳಿ ಅನ್ನ ಆಗುತ್ತೆ ಅಷ್ಟೇ ಅಲ್ವಾ. ಅನ್ನದಲ್ಲಿ ಹುಳಿ ಹಾಕಿದ್ರೆ ಹುಳಿ ಅನ್ನ ಆಗುತ್ತೆ, ಹುಳಿಯಲ್ಲಿ ಅನ್ನ ಹಾಕಿ ಮಾಡಿದ್ರು ಕೂಡ ಹುಳಿ ಅನ್ನ ಅಲ್ವಾ. ಇಲ್ಲಿ ಎರಡು ಹೇಳ್ತಾ ಇದ್ದಾರೆ, ಮರ್ಕಟ ಕಿಶೋರನ್ಯಾಯ ಮಾರ್ಜಾಲ ಕಿಶೋರನ್ಯಾಯ ಅಂತ ಎರಡು. ಮೊದಲನೆಯದು ಮರ್ಕಟ ಕಿಶೋರನ್ಯಾಯ ಕೋತಿ ಮರಿ ನ್ಯಾಯ ಅಂತ. ಇದೇನ್ರಿ ಕೋತಿ ಮರಿ ನ್ಯಾಯ ಅಂದ್ರೆ, ನೀವು ಬಿಸಿ ತೀರ್ಥ ತಗೊಂಡು ಬರ್ತಾರೆ ಹೇಳ್ತೇನೆ ಸರಿ.